ಶುರು ಮಾಡಿ ಯಾವ್ಯಾವ್ದಾಗಿದೆ ಪ್ರಕರಣ ವಿಷಯ ಬೇಡ, ಹೆಸರು ಗೊತ್ತಾದರೂ ಸಾಕಲ್ಲ, ಬರೇ ಹೆಸರು ಯಾವ್ಯಾವ್ದಾಗಿದೆ ಫಸ್ಟ್ ಒಬ್ಬೊಬ್ರು ಹೇಳಬೇಕು. ಫಸ್ಟ್ ಒಂದು ಹೇಳಿ ಸಾಕೆ, ಅದರೊಂದು ತತ್ವ ಸಂಖ್ಯಾನ. ನೆಕ್ಸ್ಟ್ ಮುಗಿತದ್ದು, ಮತ್ತೆ ಅದೇ ಮತ್ತೆ ಹೇಳಬಾರ್ದು, ಅದೇ ಹೇಳ್ತಾ ಮುಂದಕ್ಕೆ ಹೋಗೋದೇ ಇಲ್ಲ. ನೆಕ್ಸ್ಟ್ ಯಾವುದು? ಒಬ್ಬರೇ ಹೇಳಿ ತತ್ವ ವಿವೇಕ, ಅದಕ್ಕೆ ರಿಲೇಟೆಡ್ ತತ್ವ ಸಂಖ್ಯಾನ ತತ್ವ ಮುಗಿತಲ್ಲಿ. ಆಮೇಲೆ ಪ್ರಮಾಣ ದರ್ಶನ, ಕಥಾ ದರ್ಶನ, ಅದು ಮುಗೀತು. ಆಮೇಲೆ ಕಂಡ ನೆನ್ಪಿಟ್ಕೊಳಕ್ ಸಣ್ಕೊಂಡು ಎಲ್ಲ ಕಂಡ ತತ್ವ ಸಂಖ್ಯಾನ, ಆಮೇಲೆ ತತ್ವ ವಿವೇಕ ಭಯವಾದ ಖಂಡನ, ಹಾಗೆಲ್ಲ ಹೇಳಬಾರ್ದು. ಒಂದೇ ಇದರಲ್ಲಿ ಹೇಳಿದ್ರೆ ಕರೆಕ್ಟ್ ಆಯ್ತು. ಖಂಡನ ತ್ರಯ, ಮೂರು ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ, ಆಮೇಲೆ ಉಪಾಧಿ ಖಂಡನ, ಇನ್ನೊಂದು ಮಾಯಾವಾದ ಖಂಡನ, ಮೂರಾಯ್ತು. ಎಷ್ಟಾಯ್ತು ಈಗ? ಮೂರು ಎರಡು ಪ್ಲಸ್ ಎರಡು ಏಳಾಯ್ತು. ಆಮೇಲೆ ತತ್ವೋದ್ಯೋತ, ನೆಕ್ಸ್ಟ್ ತತ್ವೋದ್ಯೋತ, ಅದಾದ್ಮೇಲೆ ವಿಷ್ಣು ತತ್ವ ವಿನಿರ್ಣಯ, ಎಷ್ಟಾಯ್ತು ಅಲ್ಲಿಗೆ? ಒಂದು ಉಳ್ಕೊಂಡಿತ್ತು, ಅದೇ ಕರ್ಮ ನಿರ್ಣಯ. ಗೊತ್ತಾಯ್ತಾ? ಅದೇ ಯಾಕೆ ಬಂತು ಅಂದ್ರೆ ತಿಳ್ಕೊಳ್ಕೊ, ದಶ ಪ್ರಕರಣದಲ್ಲಿ ಒಂದು ಸೇರಿದೆ. ಪ್ರಕರಣ ಅಂದ್ರೆ ಏನು? ಪ್ರಕರಣ ಅಂದ್ರೆ ಏನು ಅರ್ಥ? ಏನು ಪ್ರಕರಣ ಅಂದ್ರೆ ಏನು? ಅದು ಡೆಫಿನೇಷನ್. ಅದು ಏನಂದ್ರೆ ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣ ನಾಮ ಗ್ರಂಥಭೇದಂ ವಿಪಶ್ಚಿತ ಮಂತಿಗೆ ಹೇಳಿದೆ, ಬಂದಾಗ ನೆನಪಿಟ್ಟಿರ್ಬೇಕು ಅಷ್ಟೇ. ಅವೆಲ್ಲ ಶಾಸ್ತ್ರೈಕ ದೇಶ ಸಂಬದ್ಧಂ, ಶಾಸ್ತ್ರದಲ್ಲಿ ಎರಡು ಭಾಗ, ಪ್ರಮಾಣ ಭಾಗ, ಪ್ರಮೇಯ ಭಾಗ. ಗೊತ್ತಾಯ್ತಾ? ಪ್ರಮಾಣ ಭಾಗ, ಪ್ರಮೇಯ ಭಾಗ, ಎರಡು ಹೇಳಿಬಿಟ್ರೆ ಅದು ಉದ್ಗ್ರಂಥ. ಯಾವ್ದಾದ್ರು ಒಂದನ್ನು ಹೇಳಿದ್ರೆ ಏನದು? ಪ್ರಕರಣ. ಪ್ರಕರಣದಲ್ಲಿ ಏನಿರುತ್ತೆ? ಶಾರ್ಟ್ ಮಾನೋಗ್ರಾಫ್ಸ್ ಅಂತ, ಶಾರ್ಟ್ ಶಾರ್ಟ್. ಅದು ಎಲ್ಲ ಹೇಳಿಬಿಟ್ಟಾಗ ಶಾರ್ಟ್ ಆಗೋದಿಲ್ಲ, ದೊಡ್ಡದಾಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ರು? ಒಂದು ಹೇಳಬೇಕು. ಅದಕ್ಕೆ ಖಂಡನ ಬರೀ ಒಂದಾಯ್ತು. ಈಗ ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಯಾವುದಕ್ಕೆ ಬಂತು ಅವೀಗ? ಒಂದು ಪ್ರಕರಣ, ಯಾಕೆ ಪ್ರಮಾಣಕ್ಕೆ ಮಾತ್ರ ಸಂಬಂಧಿಸಿದೆ. ತತ್ವ ಸಂಖ್ಯೆ ಪ್ರಮೇಯಗಳು, ಸೊ ಪ್ರಕರಣ, ಪ್ರಮೇಯ ಮಾತ್ರ ಹೇಳೋದ್ರಿಂದ ಅದು ಪ್ರಕರಣ. ಇದು ಪ್ರಮಾಣ ಮಾತ್ರ, ಇದು ಪ್ರಕರಣ ಆಯಿತು. ಗೊತ್ತಾಯ್ತೆ? ಒಂದು ಶಾಸ್ತ್ರೈಕ ದೇಶ ಸಂಬದ್ಧಂ, ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ. ಶಾಸ್ತ್ರಕ್ಕೆ ಎರಡು ಪರ್ಪಸ್ ಇದೆ, ಒಂದು ಸ್ವಮತ ಸ್ಥಾಪನ, ಇನ್ನೊಂದು ಪರಮತ ಖಂಡನ. ಎರಡನ್ನೂ ಮಾಡಿದ್ರೆ ಏನಾಗುತ್ತೆ? ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೇನು ಮಾಡಿಬಿಟ್ಟು ಬರೀ ತತ್ವ ಸಂಖ್ಯಾನದಲ್ಲಿ ಖಂಡನ ಮಾಡೋದಿಲ್ಲ. ಏನು ಮಾಡ್ತಾರೆ? ನಮ್ಮ ಹತ್ರ ಪ್ರಮೇಯ ಅಂತ ಹೇಳಿಬಿಡ್ತಾರೆ ಅಷ್ಟೇ, ಖಂಡನ ಮಾಡೋದಿಲ್ಲ. ಅದಕ್ಕೆ ಅದು ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ, ಗೊತ್ತಾಯ್ತಾ, ಮತ್ತು ಮಂಡನ ಮಾಡ್ತಕ್ಕಂಥ ಗ್ರಂಥವಾದ್ದರಿಂದ ಅದೇನದು? ಪ್ರಕರಣ. ತತ್ವಕ್ಕಾದರೆ ಎಕ್ಸ್ಪೆನ್ಷನ್ ಆದ್ದರಿಂದ ಅದು ಕೂಡ ಪ್ರಕರಣ ಆಯ್ತದೆ. ಖಂಡನ, ಮೂರು ಖಂಡನಗಳು, ಮಂಡನ ಇಲ್ಲ. ಏನು ಮಾಡಿದ್ದಾರೆ ಅಲ್ಲಿ? ಅದು ಬರೀ ಖಂಡನೇ. ಆದ್ದರಿಂದ ಏನಾಯ್ತದೋ, ಅದು ಪ್ರಕರಣ ಆಯಿತು. ಅದು ಪ್ರಕರಣನೇ, ಅದು ಪ್ರಮೇಯ. ಪ್ರಮೇಯದಲ್ಲಿ ಖಂಡನ ಭಾಗ ಮಾತ್ರ, ಯಾಕೆ ಜಗತ್ಸತ್ಯತ್ವ ಪ್ರಮೇಯ, ಅದು ಖಂಡನ ಸ್ವಂತದ್ದು ಮಾತ್ರ ಹೇಳಿದ್ರು. ಮೂರು ಖಂಡನ ಆಗೋಯ್ತು. ಆಮೇಲೆ ಮತ್ತೆ ನೆಕ್ಸ್ಟ್ ಯಾವುದು ಬಂದಾಗ? ತತ್ವೋದ್ಯೋತ, ತತ್ವ ನಿರ್ಣಯ. ಮೂರು ಪ್ಲಸ್ ಎರಡು ಪ್ಲಸ್ ಎರಡು, ತತ್ವ ಸಂಖ್ಯಾನ ತತ್ವಕ್ಕೆ ಬರೀ ಪ್ರಮೇಯಗಳು, ಪ್ರಮಾಣ ಕಥಾ ಲಕ್ಷಣ ಎರಡು ಕೂಡ ಬರೀ ಇದು, ಮತ್ತು ಏಕದೇಶ. ಖಂಡನ ತ್ರಯದಲ್ಲಿ ಖಂಡನದ ಆಸ್ಪೆಕ್ಟು ಪ್ರಮೇಯ ಅಷ್ಟಾಯಿತು. ತತ್ವೋದ್ಯೋತ ಏನು ಮಾಡಿದರು? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು. ದೊಡ್ಡ ಪ್ರಕರಣ, ಪ್ರಕರಣದಲ್ಲಿ ದೊಡ್ಡ ಪ್ರಕರಣ ಅಂದರೆ ಏನಾಗ? ಎರಡು ಸ್ವಲ್ಪ ಸ್ವಲ್ಪ ಸೇರಿಸೋದು, ಜಾಸ್ತಿ ಅಲ್ಲ. ಜಾಸ್ತಿ ಸೇರಿಬಿಟ್ಟರೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡೋದು. ತತ್ವ ನಿರ್ಣಯ ದೊಡ್ಡ ಪ್ರಕರಣ. ಏನು ಮಾಡಿದರು ಅವರು? ಎಲ್ಲ ಪ್ರಕರಣಗಳ ಸಾರಾಂಶ. ಸೊ ಎಲ್ಲ ಪ್ರಕರಣ ಕ್ಲಬ್ ಮಾಡಿಬಿಟ್ರೆ ಏನಾಗುತ್ತೆ? ಅದು ತತ್ವ ನಿರ್ಣಯ ಆಗುತ್ತೆ. ಹಾಗೆ ಮಾಡಿದರು. ಅದಿಷ್ಟು ಮುಗಿದೋಯ್ತು. ಈ ಕರ್ಮ ನಿರ್ಣಯ ಯಾಕಬೇಕು ಅಂತ ಮುಂದಿನ ಪ್ರಶ್ನೆ. ಅದಕ್ಕೇನು ಹೇಳ್ತಾರೆ? ವೇದಾರ್ಥ ಮಾಡಲಿಕ್ಕೆ ಆಚಾರ್ಯ ಋಗ್ಭಾಷ್ಯ ಅಂತ ಬರೆದಿದ್ದಾರೆ. ಋಗ್ಭಾಷ್ಯ ದೊಡ್ಡ ದೊಡ್ಡ ಗ್ರಂಥ ಅದು. ಬಟ್ ನಮಗೆ ಒಂದು ಅದಕ್ಕೆ ಎಂಟ್ರಿ ಸಿಗಬೇಕಾದ್ರೆ ಪ್ರಕರಣ ಆಗಬೇಕು, ಚಿಕ್ಕ ಗ್ರಂಥ ಒಂದು ಬೇಕು. ಇದೇ ಕರ್ಮ ನಿರ್ಣಯ. ಸೊ ವೇದಾರ್ಥ ನಿರ್ಣಾಯಕ ಪ್ರಕರಣ ಇದು. ಇದು ಒಂದು ಓದಿಬಿಟ್ರೆ ಏನು ಗೊತ್ತಾಗುತ್ತೆ ನಮಗಾಗ? ವೇದಾರ್ಥ ಅಲ್ಲಿ ಏನು ಮಾಡಿದ್ದಾರೆ? ಇಲ್ಲಿ ತುಂಬ ಅಲ್ಲ, ಸ್ವಲ್ಪ ಸ್ವಲ್ಪ ಸೂಕ್ತ ತಗೊಂಡು ಮಂತ್ರ ತಗೊಂಡು ಅರ್ಥ ಹೇಳಿಬಿಡ್ತಾರೆ. ಅಲ್ಲಿ 40 ಸೂಕ್ತ ಅರ್ಥ ಹೇಳ್ತಾರೆ. ಇಲ್ಲಿ ಇಲ್ಲಿ ಇಂಟ್ರಡಕ್ಷನ್ ಇದ್ದಾಗ ಇದನ್ನು ಓದಿದ ಮೇಲೆ ವೇದ ಮಂತ್ರಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಪ್ರಕರಣ ಇದು. ಅರ್ಥ ಆಯ್ತಾ? ವೇದಾರ್ಥ ನಿರ್ಣಯ ಮಾಡ್ತಕ್ಕಂಥ ಪ್ರಕರಣ. ಈಗ ದಶ ಪ್ರಕರಣಗಳು ಹೀಗಿವೆ, ಇವೆಲ್ಲ ಹೇಳೋದು ಗೊತ್ತಿರಬೇಕು. ಫಸ್ಟ್ ಪ್ರಕರಣ ಅಂದರೆ ಏನು? ಫಸ್ಟ್ ಬಾಲಿಗೆ ಔಟ್ ಆದಾಗ ಆಗಿಬಿಡ್ತದೆ, ಗೊತ್ತಿಲ್ಲ ಅಂದರೆ. ಗೊತ್ತಾಯ್ತಾ? ಏರು ಪ್ರಯೋಗಕ್ಕೆ ಬರೋದಿಲ್ಲ, ಬೆಳೆಸ್ಬೇಕು ಅದನ್ನು. ಆಮೇಲೆ ಏನು ಮಾಡಬೇಕು? ಪ್ರಮಾಣ ಅಂದರೆ ಪ್ರಮೇಯ ಅಂದರೆ ಏನು? ಅದ್ರ ಪ್ರಕರಣ ಇದೆಯಾ? ಪ್ರಕರಣಗಳು ಯಾವುದು? ಹಾಗಿದ್ರೆ ತತ್ವ ನಿರ್ಣಯದಲ್ಲಿ ಏನೇ ಬಂದು ಇದಕ್ಕೆ ಡೆಫರೆನ್ಸ್ ಯಾತಕ್ಕೆ, ಹೆಸರುಗಳು ಅವೆಲ್ಲ ಹೇಳಬೇಕು. ಕರ್ಮ ನಿರ್ಣಯ ಯಾತಕ್ಕೆ ಇದು ಬರಬೇಕು. ಅರ್ಥ ಆಯ್ತಾ? ಈ ರೀತಿ ಮಾಡಿದಾಗ ಯಾವ ಸಂಬಂಧನೇ ಇಲ್ಲ. ಆ ರೀತಿ ಓದೋದು ಕ್ಲಾರಿಟಿ ಓದ್ತಾ ಹೋದಂತೆ ಏನಾಗುತ್ತಾಗ ಕ್ಲಾರಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆದಷ್ಟು ಕೂಡ ನಿಮ್ಮ ಜ್ಞಾನಕ್ಕೆ ಮಹತ್ವ ಬರುತ್ತೆ, ಇದುವರೆ ಬರೋದಿಲ್ಲ. ಈಗ ಇದು ಕರ್ಮ ನಿರ್ಣಯ ಪ್ರಾರಂಭ. ಟೀಕಾರರು ಇಷ್ಟು ಪ್ರಕರಣಕ್ಕೂ ಟೀಕಾ ಬರೆದಿದ್ದಾರೆ. ಅವರು ನ್ಯಾಯಸೃತ ಬರೆದವರು. ನ್ಯಾಯಸೃತ ಅವ್ರದ್ದು ಅತಿ ದೊಡ್ಡ ಗ್ರಂಥ, ಗೊತ್ತಾಯ್ತಾ? ಈ ಪ್ರಕರಣಕ್ಕೂ ಬರೀತಾರೆ. ಟೀಕಾರ ಅವರು ಕಾನ್ಸೆಪ್ಟ್ ನೋಡಬೇಕು. ಯಾಕೆ ಅದೊಂದಕ್ಕೆ ಬರೆದ್ಬಿಟ್ಟಿದ್ರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಿರಲಿಲ್ಲ. ಬಿಗಿನರ್ಸಿಗೆ ಅರ್ಥ ಆಗಲಿ, ಇದಕ್ಕೂ ಬರೀತಾರೆ ಅದಕ್ಕೂ ಬರೀತಾರೆ. ಟೀಕಾರ ಬ್ಯಾಲೆನ್ಸ್ ಮಾಡ್ತಾರೆ. ಎಲ್ಲರಿಗೂ ಅರ್ಥ ಆಗಬೇಕು ಆಚಾರ್ಯ ಗ್ರಂಥಗಳು. ಇವತ್ತು ಆ ಕಾನ್ಸೆಪ್ಟ್ ದೊಡ್ಡ ಬುದ್ಧಿವಂತರು ಮಾತ್ರ ಅರ್ಥ ಆಗಬೇಕು ಅಂತ ಆಗೋಗ್ಬಿಟ್ಟಿದೆ. ತಪ್ಪದು. ಪ್ರಕರಣ ಓದಿದಾಗ ಅದು ಅರ್ಥ ಆಗಬೇಕು. ಆ ಮೂಲಕ ಚಿಕ್ಕ ಗ್ರಂಥ ಹೇಗೆ ಅರ್ಥ ಮಾಡ್ಕೋಬೇಕು ಒಂದು ಮಾರ್ಗ ಗೊತ್ತಾಗುತ್ತೆ. ಅನುವ್ಯಾಖ್ಯಾನ ಆದರೆ ದೊಡ್ಡ ಗ್ರಂಥಗಳು ಅದಕ್ಕೆ ಹೇಗೆ ತಿಳ್ಕೊ ಅದು ಗೊತ್ತಾಗಬೇಕು. ಅಂದರೆ ಟೀಕಾರ ಉಪಕಾರನ ಎಷ್ಟು ನೆನೆಸಿದರೂ ಸಾಲದು. ಅಂದರೆ ಒಂದು ಗ್ರಂಥ ಬರಿಬೇಕಾದ್ರೆ ಏನು ಇರಬೇಕು? ಯಾವಾಗಲೂ ಒಂದು ಸಿಲೆಬಸ್ನಲ್ಲಿ ಹೇಗೆ ಮಾಡಬೇಕು, ಸಿಲೆಬಸ್ ಹೇಗೆ ಕವರ್ ಮಾಡಬೇಕು, ಎಲ್ಲ ಆಸ್ಪೆಕ್ಟ್ ಕವರ್ ಆಗಬೇಕು. ಅದ್ರ ಇವತ್ತು ಸಿಲೆಬಸ್ನಲ್ಲಿ ಏನಾಗಿದೆ ಬರೀ ಪಂಡಿತರಿಗೆ ಅಷ್ಟೇ, ಪ್ರಾಮರಿಗಲೇ ಇಲ್ಲ. ಆಲ್ಮೋಸ್ಟ್ ಜೀರೋ ಆದಾಗ ಆಗೋಗ್ಬಿಟ್ಟಿದೆ, ಗೊತ್ತಾಯ್ತಾ? ಇವತ್ತು ಸ್ಕೂಲಲ್ಲಿ ಎಸ್ ಎಲ್ ಸಿ ಓದೋದು ಎಜುಕೇಷನ್ನೇ. ಪ್ರೈಮರಿ ಎಜುಕೇಷನ್, ಹೈಯರ್ ಸೆಕೆಂಡ್ರಿ ಎಜುಕೇಷನ್, ಪಿ ಯು ಸಿ ಎಜುಕೇಷನ್, ಎಲ್ಲ ಡಿಫರೆನ್ಸ್. ಎಲ್ಲರೂ ಕೂಡ ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡೋಕ್ಕಾಗೋದಿಲ್ಲ. ಒಂದು ಸ್ಟೇಜಲ್ಲಿ ಅವನು ಸಾಕಾಗಿಬಿಡ್ತದೆ. ಸೊ ತತ್ವಶಾಸ್ತ್ರ ಎಲ್ಲರೂ ಹೇಗೆ ಓದಬೇಕು? ಈಗ ತತ್ವಸಂಖ್ಯಾನ ಎರಡು ಓದ್ಬಿಟ್ರೆ ಸಾಕು, ಏನಾಯ್ತಾ? ಈಗ ಒಂದು ಈಗ ಆಚಾರ ಮೂರ ಗ್ರಂಥದಿಂದ ತತ್ವ ರೆಕಾರ್ಡಾಗಾಯ್ತು, ಗೊತ್ತಾಯ್ತಾ? ಆಚಾರ ಒಂದು ಗ್ರಂಥ ಓದ್ದಾಗ ಆಯ್ತಾ ಇಲ್ಲ. ಈಗ ಸಮಾಜದ ಕೊನೆಗೂ ಓದೋದಿಲ್ಲ, ಹಾಗಾಗಿಬಿಟ್ಟಿದ್ದಾರೆ. ಗ್ರಂಥಗಳು ಲೋಯರ್ ಸ್ಟೇಜ್ ಇಲ್ಲ, ಇಲ್ಲ ಏಳು ಸ್ಟೇಜಿಗೆ ಕ್ಯಾನ್ಸಲ್. ಹಾಗಾಗತ್ತೆ, ಹಾಗಾಗಬಾರ್ದು. ಬ್ಯಾಲೆನ್ಸ್ ಆಗಬೇಕು. ಆಚಾರ ಬರೋದು ಉದ್ದೇಶನೇ ಹಾಗೆ, ಎಲ್ಲರಿಗೂ ತಿಳಿಬೇಕು. ತತ್ವಸಂಖ್ಯಾನ ಓದಿದ ಮಹತ್ವ ಒಂದು ಗ್ರೇಡ್ ಬಂತಲ್ಲ. ಆಗ ಖಂಡಾಂತರ ಓದಿದ್ದು, ಅದು ಖಂಡಾಂತರ ಏನು ಸ್ವಾರಸ್ಯ ಅಂದರೆ ಅದ್ವೈತ ಮತದಲ್ಲಿ ತಪ್ಪು ಹೇಗಿದೆ ಅಂತ ಸಿಂಪಲ್ಲಾಗಿ ಹೇಳಿರೋದು, ಗೊತ್ತಾ? ಸಿಂಪಲ್ಲಾಗಿ ಕನ್ವಿನ್ಸಿಂಗಾಗಿ ಹೇಳಿರೋದು. ಅಷ್ಟು ತಿಳ್ಕೊಬಿಟ್ರೆ ಅದ್ವೈತಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅವರು ಪಾಂಡಿತ್ಯಕ್ಕೆ ಬಂದು ಬೇಕಷ್ಟು ನಿಮಗೆ ಇದೀಗ ಜನರಲ್ ಪ್ರಿನ್ಸಿಪಲ್ಸ್ ಎಲ್ಲ ಗೊತ್ತಾಗೋಯ್ತು. ಆ ರೀತಿ ಎಲ್ಲ ಹೇಳಿದ ಆಚಾರ್ಯ ಎಷ್ಟು ಪ್ಲಾಂಡ್ ಆಗಿ ವಕ್ಕ ಬರೆದಿದ್ದಾರೆ ಅಂದರೆ ಪರಮಾಶ್ಚರ್ಯ. ಅದು ನಾವು ಸ್ಟಡಿ ಮಾಡೋದಿಲ್ಲ, ಆದ್ದರಿಂದ ಈಗ ಅಂತೇಳಿ ಓದೋದಿಲ್ಲ, ಆ ಗ್ರಂಥ ತಿಳಿಯೋದಿಲ್ಲ, ಕೊನೆ ಏನು ಓದೋದಿಲ್ಲ ಅಂತ ಆಗ್ಬಿಡೋದು, ಗೊತ್ತಾಯ್ತಾ? ಅದರಿಂದ ಹೆವಿ ಲಾಸ್. ಜ್ಞಾನ ಪ್ರಪಂಚಕ್ಕೆ ಲಾಸ್. ಕೃಷ್ಣ ಒಣಗಿತು, ತುಂಗಭದ್ರ ಒಣಗಿತು ಅಂತಾರಲ್ಲ, ಸರ್ವಗುಳರೇ ಒಡೆದಾಗ ಆಗಿಬಿಡುತ್ತ, ಅದು ಸಪ್ಲೈ ಇಲ್ದಾಗ ನಿಂತೋಗ್ಬಿಡುತ್ತೆ. ಹಾಗಾಗಬಾರ್ದು. ಟೀಕಾರ ಇರ ಏನು ಹೆಂಗ ಯಾಕೆ ಬರೋದು ಅಂತಾರೆ ಗ್ರಂಥಗಳನ್ನ ಇಷ್ಟೊತ್ತು ಹೇಳಿದ್ದೇನು. ವೇದಾರ್ಥ ನಿರ್ಣಯ ಹೇಗೆ ಮಾಡಬೇಕು ಟೀಕಾರೆ ಬರೀತಾರೆ, ನಮಗೆ ಗಲಾಟೆ ಇಲ್ಲೇ ಇದೆ ನೋಡಿ. ಇಲ್ಲಿ ಇಲ್ಲೇ ಹೇಳ್ತಾರೆ. ಈಗ ತಗೊಳ್ಳಿ, ಈಗ ಇಲ್ಲಿ ಹೇಳ್ತಾರೆ. ಫಸ್ಟು ಮೊದಲು ಮಂಗಳಾಚರಣೆ ಶ್ಲೋಕ, ಯಾರ್ದು ಜೈತೀರ್ಥರದು ಫಸ್ಟು, ಮತ್ತು ಆಚಾರ್ಯದು ಫಸ್ಟು, ಆಮೇಲೆ ಜೈತೀರ್ಥರದು. ಯಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಯಹ ಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾಮಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಆಚಾರ ಮಂಗಳಾಚರಣೆ ನಮಃ ಅಂತ ಹೇಳ್ತಾ ಸರ್ವಯಜ್ಞಭುಜೇ ನಮಃ. ಅಹಂ ವೈಶ್ವಾನರೋ ಭೂತ್ವ ನೆನಪಾಗತ್ತೆ. ಎಲ್ಲ ಯಜ್ಞಗಳಿಗೂ ಮುಖ್ಯಾಧಿಕಾರಿ ಯಜ್ಞ ಹುಕ್ ಯಜ್ಞ ಸಾಧನ ವಿಷ್ಣು ಸಹಸ್ರನಾಮ. ಯಜ್ಞ ಹುಕ್ ಏನು ಸೇರಿಸ್ಕೊಂಡಾಗಾಯ್ತು? ಈಗ ಸರ್ವ ಸೇರಿಕೊಂಡು ಸರ್ವಯಜ್ಞ ಭುಜೇ ನಮಃ. ಬ್ರಹ್ಮಯಜ್ಞ ಪ್ರತಿಪಾದ್ಯ ಯಾರು, ವೈಷ್ಣವ ಪ್ರತಿಪಾದ್ಯ ಯಾರು, ಪ್ರಶ್ನೆ ಇಲ್ಲ. ಎಲ್ಲದಕ್ಕೂ ಏನದು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ. ಪ್ರತಿಯೊಂದು ಯಜ್ಞಕ್ಕೂ ವಿಷ್ಣುವೇ ಯಜ್ಞ ಭುಕ್ತ ನಮಃ. ಇವತ್ತು ಹುಲ್ ತಂದರು, ಅದು ಮನುಷ್ಯ ತಿನ್ನೋದಿಲ್ಲ. ಯಾವ ತಿನ್ನತ್ತೆ? ಪಶು ಅಷ್ಟೇ. ಆದರೆ ಇವ ಜಿಲೇಬಿ ಎಲ್ಲಿ ತಂತು, ಅದು ಯಾರಿಗೆ ಬೇಕಾಗೋದಿಲ್ಲ? ಪಶುಗೆ ಬೇಕಾಗೋದಿಲ್ಲ. ಅದೇ ರೀ, ಆದರೆ ದೇವರೇನು ಎಲ್ಲರೂ ಎಲ್ಲರೂ ಯಾಕೆ ತಗೋತಾನೆ? ಸರ್ವಾಂತರ್ಯಾಮಿ, ಅವನು ಸರ್ವಾಂತರ್ಯಾಮಿ. ಆದ್ದರಿಂದ ಸರ್ವಯಜ್ಞ ಭುಜೇ ನಮಃ ಅಂತ ಅರ್ಥ ಆಯಿತು. ಅಥವಾ ಸರ್ವಶ್ಚಾಸೋ ಯಜ್ಞ ಭುಕ್ತ ಸರ್ವಶರ್ವ ಶಿವಸ್ಥಾಣು. ಸರ್ವಾಂತರು ದೇವರ ಹೆಸರು, ಯಜ್ಞ ಭುಕ್ ಯಜ್ಞ ಸಾಧನ ಅದು ದೇವರ ಹೆಸರು. ಸರ್ವಶ್ಚಾಸೋ ಯಜ್ಞ ಭುಚ್ಚ ಸರ್ವಯಜ್ಞ ಭುಕ್ ತಸ್ಮೈ ನಮಃ ಸರ್ವಯಜ್ಞ ಭುಜೇ ನಮಃ. ಒಂದಾಯಿತು. ಯಾರಿಗೆ ತಸ್ಮೈ, ಯಾರಾತ ಸರ್ವಯಜ್ಞ ಭುಕ್ತ ಜನರಲ್ ಇಟ್ಕೊಂಡಾಗ ಯಾರಿಗೆ ಬೇಕಾರಾಗ್ಬೋದು ಅಂದರೆ ರಮಾಪ್ರಣಯಿನೇ, ರಮಾಪ್ರಣಯಿನೇ, ರಮಾಪ್ರಣಯಿ, ರಮಾಪತಿ. ರಮೆಗೆ ಆನಂದ ಕೊಡುವವನು ಅಂದರೆ ಯಾರಾಯ್ತಾಗ? ನಾರಾಯಣ ಮಾತ್ರ, ಬೇರೆಯವರಿಗಲ್ಲ. ಸರ್ವ ವಿಷ್ಣು ಸಹಸ್ರನಾಮ ಗೊತ್ತಿದ್ದರೆ ಸರ್ವ ವಿಷ್ಣುವಾಚಕ ಯಜ್ಞಭುಕ್ ವಿಷ್ಣುವಾಚಕ ಗೊತ್ತಾಗ್ಬಿಡುತ್ತೆ. ಆ ರಮಾಪ್ರಣಯ ಅನ್ನೋದು ಎಲ್ರಿಗೂ ಅರ್ಥ ಆಗುತ್ತೆ. ಇದು ಜ್ಞಾನಿಗಳಿಗೆ, ಇದು ಸಾಮಾನ್ಯರಿಗೆ ಅರ್ಥ ಆಗುತ್ತೆ. ಬಯ್ಯೋರು ಕೂಡ ರಮಾಪತಿ ಅಂತಲೇ ಹೇಳಬೇಕಲ್ಲ. ವಿಷ್ಣು ಸರ್ವತ್ತು ಒಪ್ಪೋದಿಲ್ಲ, ವಿಷ್ಣು ಯಾರಪ್ಪ ರಮಾಪತಿ ಅಂತ ಹೇಳಬೇಕು. ಅಷ್ಟರ ಮಟ್ಟಿಗೆ ಅದು ಗೊತ್ತಾಗಿದೆ. ಅದಕ್ಕೆ ರಮಾಪ್ರಣಯಿನೇ ತಸ್ಮೈ ನಮಃ. ಯಯುಜ್ಯತೆ, ಯಾರಾತ ಬರೀ ಥಿಯರಿ ಅಷ್ಟೇ ಅಲ್ಲ, ಪ್ರಾಕ್ಟಿಕಲಿ ಯಹ ಯುಜ್ಯತೆ ಯಾವನು ಆರಾಧಿಸಲ್ಪಡ್ತಾನೋ, ಯಾರಿಂದ? ಮಖೈಹಿ, ಮಖ ಅಂದ್ರೇನು? ಯಜ್ಞ, ಯಜ್ಞಗಳಿಂದ ಆರಾಧಿಸಲ್ಪಡ್ತಾನೋ. ಯಾರೋ ಯಜ್ಞ ಮಾಡ್ತಾರೆ ಅವರಿಂದ ಆರಾಧಿಸಲ್ಪಡ್ತಾನೆ ಅಲ್ಲ. ವಿಧಿ ಈಶಾನ ಶಕ್ರಪೂರ್ವೈಹಿ, ವಿಧಿ ಈಶಾನ ಶಕ್ರಪೂರ್ವೈಹಿ. ವಿಧಿ ಯಾರು? ಬ್ರಹ್ಮದೇವರು. ಈಶಾನ ರುದ್ರದೇವರು. ಶಕ್ರ ಇಂದ್ರದೇವರು. ಪೂರ್ವೈಹಿ ಮೊದಲಾದ ಎಲ್ಲ ದೇವತೆಗಳಿಂದ ಕೂಡ ಯಾವನು ಯಜ್ಞಗಳಿಂದ ಸದಾ ಆದಿದೇವತೆ ಸದಾ ಆಭಿಜ್ಯತೆ ಯಾವುದೋ ಯಜ್ಞದಲ್ಲಿ ಬೇರೆ. ಇವತ್ತು ಗಣೇಶನ ಬುದ್ಧಿಸ ಗಣೇಶ ಹಬ್ಬ ಅಂತಲೇ ಹೆಸರಾಯಿತು. ಪ್ರತಿನಿತ್ಯ ಪೂಜೆ ಇಲ್ಲ, ವರ್ಷಕ್ಕೊಂದು ದಿವಸ ಮಾಡಿದ್ರೆ ಅಷ್ಟೇ. ಯಾರು ವಿಷ್ಣು ಆಗಲ್ಲ. ಸದಾ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ. ದೇವ್ರ ಪೂಜೆ ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಮಾಡತಕ್ಕಂಥದ್ದು ದೇವ ಪೂಜೆ, ಅವರವರು ಆಯಾ ದಿವಸ ಮಾತ್ರ. ಉಳಿದಂತೆ ಚಿಂತನೆ ಅದೆಲ್ಲ ಮಾಡಬೇಕು. ಅದು ಮಹಾ ಹೆಚ್ಚಿನ ಪೂಜೆಯೆಲ್ಲ ಒಂದು ದಿವಸ ಅಷ್ಟೇ. ದೇವ್ರಿಗೆ ನಿತ್ಯದಲ್ಲೂ ಕೂಡ ಏನು ಮಾಡಬೇಕು? ಷೋಡಶೋಪಚಾರ ಪೂಜೆಯೇ ದೇವರಿಗೆ ಮಾಡಬೇಕು. ಅದಕ್ಕೆ ಸದಾ ಏನ ಶಬ್ದ ಹೇಗೆ ನಡೆಯುತ್ತದೆ? ಯಜ್ಞಭುಜವು ಯಜ್ಞಭುಜ. ಅದಕ್ಕೆ ಶಬ್ದಗಳು ಗೊತ್ತಾಗಬೇಕು. ಶಬ್ದ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗಿಬಿಟ್ರೆ ಅದು ಚತುರ್ಥಿ ಏಕವಚನ ಯಜ್ಞಭುಜೇ ಅಂತಾಗುತ್ತೆ. ಬುಕ್ ಶಬ್ದಕ್ಕೆ ಯಜ್ಞನು ತೆಗೆದುಬಿಡಿ, ಬುಕ್ ಕುಡಿಯುತ್ತೆ, ಭುಜೇ ಅಂತಾಗುತ್ತೆ. ಪೂರ್ವೈ ಸದಾ ಮಖೈಹಿ ಯಯುಜ್ಯತೆ ವಿಧೀಶಾನ ಶಕ್ರ ಪೂರ್ವೈ. ಅದಕ್ಕೆ ಆಗಾಗ್ಗೆ ಅವ್ರನ್ನ ಗ್ಲಾನ್ಸ್ ಮಾಡ್ತಾ ಇರಬೇಕು, ಟಚ್ ಬಿಡದಾರೆ. ಅದಕ್ಕೋಸ್ಕರ ಶಬ್ದ ರೂಪ ಆಡಿ ಇಟ್ಕೊಂಡ್ಬಿಟ್ಟು ಸುಮ್ ಸುಮ್ಮನೆ ಓದಿದ್ರು ಕೂಡ ಏನಾಗುತ್ತೆ? ಎಲ್ಲೋ ಓದಿದಾಗ ಜ್ಞಾಪಕ ಆಗುತ್ತೆ ಕೊನೆ ಪಕ್ಷ. ಹೌದಲ್ಲ? ಅವ ತೀರ ಹೊಸ್ತು ಅನಿಸೋದಿಲ್ಲ, ಅದು ಪೂರ್ತಿ ಬಿಟ್ಬಿಟ್ಟೆ ಹೋಗಿಬಿಡುತ್ತೆ. ಪೂರ್ವೈ ಸದಾ ಮಖೈಹಿ ರಮಾ ಪ್ರಣಯಿನೇ ತಸ್ಮೈ ಸರ್ವ ಯಜ್ಞಭುಜೇ ನಮಃ. ಆಚಾರ್ಯ ಇದನ್ನು ಏನು ಹೇಳಿದಾಗಾಯ್ತು ಅಂದರೆ ಸರ್ವ ಯಜ್ಞಭುಕ್ ಪರಮಾತ್ಮ ಅಂತ ಹೇಳಿದುಕೊಟ್ಟಿದ್ದೇವೆ, ಅದನ್ನೇ ಸಾಧನೆ ಮಾಡ್ತಾ ಇದ್ದೇವೆ. ಯಾವುದು ಅಂದರೆ ಯಜ್ಞಭುಕ್ ಹೇಗೆ ಅಂದರೆ ಬ್ರಹ್ಮ ರುದ್ರಾದಿಗಳು ಮಾಡ್ತಕ್ಕಂಥ ಯಜ್ಞಗಳು. ಯಜ್ಞಕ್ಕೆ ಏನು ಬೇಕು? ಯಾವಾಗಲೂ ವೇದ ಮಂತ್ರ ಬೇಕು. ಸೊ ವೇದ ಮಂತ್ರ ಪ್ರತಿಪಾದ್ಯ ನಾರಾಯಣ ಅಂತ ಹೇಳಿದುಕೊಟ್ಟಿದ್ದೇವೆ ಅಂತ ಅರ್ಥ. ಯಜ್ಞ ಅಂತ ಮಾಡಿ ವೇದ ಮಂತ್ರ ಇಲ್ಲದೆ ಹೋದರೆ, ವೇದ ಮಂತ್ರ ಇಲ್ಲದೆ ಹೋದರೆ ಏನಿಲ್ಲ, ಯಜ್ಞಗಳಿಗೆ ಅರ್ಥನೇ ಇಲ್ಲ. ವೇದ ಮಂತ್ರಗಳಿಂದನೇ ಬರಬೇಕು ಯಜ್ಞಗಳು ವೇದಗಳು. ಅದಕ್ಕೆ ಬಂತಲ್ಲ ನಮ್ಮ ಧನ್ಯಾಶ್ಚರ್ಯ ಉಪಾಖ್ಯಾನದೊಳಗೆ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಬಂದು ಏನು ಹೇಳಿದರು ಅವರು? ಯಜ್ಞ, ಆಮೇಲೆ ಯಾರು? ವೇದಗಳು. ಒಂದಕ್ಕೊಂದು ಲಿಂಕ್ ಅದು. ಆಮೇಲೆ ನಾರಾಯಣ ವೇದಗಳು ಆರ ಯಜ್ಞ, ಆಮೇಲೆ ನಾರಾಯಣ ಪ್ರತಿಪಾದ್ಯ ನಾರಾಯಣ. ಕರೆಕ್ಟಾಗಿ ಧನ್ಯಾಶ್ಚರ್ಯ ಉಪಾಖ್ಯಾನ ಆಗಿ ಬಂದಿದೆ. ಸರ್ವಯಜ್ಞ ಪೂಜೆಯೇ ನಮಃ ತಸ್ಮೈ ಅಂತ ಹೇಳಿದರು. ತಸ್ಮೈ ಅಂದ್ರೇನು? ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ. ಬರೀ ಅವನಿಗೆ ಅಂತ ಒಂದು ಅರ್ಥ. ತತ್ ಶಬ್ದಕ್ಕೆ ಕೂಡ ಏನಾಗುತ್ತೆ? ತಸ್ಮೈ. ಸೊ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಆಚಾರ್ಯರು ದೇವರಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದಾರೆ. ಕೃಷ್ಣ ವೇದ ಪ್ರತಿಪಾದ್ಯ ತಾನು ಅಂತ ಹೇಳ್ತಾನೆ, ನಮಸ್ಕಾರ ಅಂತ ಹೇಳೋದಿಲ್ಲ. ಅದಕ್ಕೆ ತಾನೇ ಪ್ರತಿಪಾದ್ಯ. ಇದು ವೇದ ಪ್ರತಿಪಾದ್ಯ ದೇವರು ಅಂತ ಆಚಾರ್ಯ ಹೇಳಿದ್ರೆ ಅವನೇ ನಮಸ್ಕಾರ ಅಂತೇಳಿ. ಸೊ ದೇವರು ಸರ್ವೋತ್ತಮ ಅಂತೇಳಿ ಮಾತಿನಲ್ಲೇ ತೋರಿಸ್ತಂತೆ ಆಯಿತು. ನೀವ್ಯಾರು ಹೇಳೋದಕ್ಕೆ ಅಂದರೆ ಜೀವೋತ್ತಮರವು. ಆದ್ದರಿಂದಾಗಿ ತಸ್ಮೈ ಯಜ್ಞಭುಜೇ ನಮಃ. ಬ್ರಾಹ್ಮಣೋಪನಿಷನ್ ಮಂತ್ರ ಭೇದಾವೇದಗಿರೋಖಿಲಾಹ ಜೈತೀರ್ಥರ ಟೀಕಾ. ಈಗ ಬ್ರಾಹ್ಮಣೋಪನಿಷನ್ ಮಂತ್ರ ಭೇದ ವೇದಗಿರೋ ಅಖಿಲಾಹ ಯತ್ಕ್ರೀಡಾ ಭೂಮಯಸ್ತಸ್ಮೈ ಪರಸ್ಮೈ ಬ್ರಹ್ಮಣೇ ನಮಃ ಪ್ರಣಮ್ಯ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೇ ಗುರುಣಾಂಚ ಯಥಾಬೋಧಂ ವ್ಯಾಕುರ್ವೇ ಕರ್ಮ ನಿರ್ಣಯಂ. ಎರಡೇ ಶ್ಲೋಕ. ಸುಧಾಕ್ಕೆ ಎಂಟು ಶ್ಲೋಕ ಬರೀತಾರೆ ಮೊದಲು, ಸುಧಾದ್ರೆ ಬರೀಬೇಕಾದ್ರೆ ಎರಡೇ ಶ್ಲೋಕ. ದೊಡ್ಡ ಗ್ರಂಥ ಮ್ಯಾಚಿಂಗಾಗಿ ಮಂಗಳಾಚರಣೆ ಮಾಡ್ತಾರೆ, ಮ್ಯಾಚಿಂಗ್ ಯಾಕೆ ಸಣ್ಣ ಗ್ರಂಥ ಬರೀತು. ಅದು ಮಂಗಳಾಚ 5 ನಿಮಿಷ ಮಾತಾಡಲಿಕ್ಕೆ ಕೊಟ್ಟಾಗ ಇಡೀ ಗುರುಪರ ಚರ್ಮ ಶ್ಲೋಕ ಹೇಳಿಬಿಟ್ಟು ಏನಾಗುತ್ತೆ ಅಲ್ಲಿಗೆ? 10 ನಿಮಿಷ ಅದಕ್ಕೆ ಟೈಮ್ ಸಾಲ್ದಾಗ ಹೋಗ್ಬಿಡ್ಬೇಕಾಗುತ್ತೆ. ಅದಕ್ಕೊಂದು ಔಚಿತ್ಯ ಜ್ಞಾನ ಇರಬೇಕು. ಶಾರ್ಟ್ ಇದ್ದಾಗ ಏನು ಮಾಡಬೇಕು? ಯಾವಾಗಲೂ ಚಿಕ್ಕದಾಗಿ ಮಾಡಬೇಕು. ಆಚಾರ್ಯ ವೈಶಿಷ್ಟ್ಯ ಬ್ರಹ್ಮಸೂತ್ರ ಭಾಷ್ಯ ಸೂತ್ರಕ್ಕೆ ಭಾಷ್ಯ ಒಂದೇ ಶ್ಲೋಕ ಮಂಗಳಾಚರಣೆ ಒಂದೇ. ಯಾವ ಗೊತ್ತಿದೆ ಅಲ್ಲ ಯಾವುದು? ನಾರಾಯಣಂ ಗುಣೈ ಸರ್ವೈ ಹೃದಯಂ ದೋಷವರ್ಜಿತಂ ಜ್ಞೇಯಂ ಎಂ ಎಂ ಗುರು ಶಾಪೇನತ್ವ ಸೂತ್ರ ಬೋಧ. ಶಾರ್ಟೆಸ್ಟ್ ಮಂಗಳ. ಅದು ವ್ಯಾಖ್ಯಾನ ಸ್ವಲ್ಪ ದೊಡ್ಡದಾಯಿತು, ಎರಡು ಮಾಡಿದ್ರಾಗ. ಯಾಕೆ ಅದು ವಿವರಣೆ ಆದ್ದರಿಂದ ಎರಡು ಮಾಡಿದರು. ತಾತ್ಪರ್ಯ ದೊಡ್ಡ ಗ್ರಂಥ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಇಮ್ಮಿಡಿಯೇಟ್ ಕೆಲಸಕ್ಕೆ ಹೋಗ್ಬೇಕು ಆಚಾರ್ಯರ ಮುಂದೆ. ಅವರ ಔಚಿತ್ಯ ನೋಡಬೇಕು. ಅದು ಬಿಟ್ಟು ಡಿಸ್ಪ್ರಪೋರ್ಷನೇಟ್ ಮಾಡಿಬಿಟ್ಟು ಏನಾಗುತ್ತಾಗ ಮ್ಯಾಚಿಂಗ್ ಆಗೋದೇ ಇಲ್ಲ. ಎಲ್ಲ ಬಡಿಸಿ ಅನ್ನನೇ ಹಾಕದೆ ಹೋದ್ರೆ ಆಗೋ ಹಾಗೆ. ಗೊತ್ತಾಯ್ತಾ? ಫಲಾರಕ್ಕೆ ಅಂತ ಹೇಳಿ ದೊಡ್ಡ ಎಲೆ ಹಾಕೋದಿಲ್ಲ, ಅದಕ್ಕೆ ದೊಡ್ಡ ಎಲೆ ಹಾಕೋದೇ. ಎಷ್ಟು ದೊಡ್ಡ ಎಲೆ ಹಾಕಿದ್ರು ಹಾಕೋದಿಷ್ಟೇ. ಊಟಕ್ಕೆ ದೊಡ್ಡ ಎಲೆ ಹಾಕ್ತಾರೆ, ಅಲಂಕಾರಕ್ಕೆ ಜಾಸ್ತಿ ಹಾಕಿಬಿಡ್ತಾರೆ. ಯಾಕೆ? ಭಾರಿ ದೊಡ್ಡ ಎಲೆ ಆಗಬೇಕು. ಅದೆಲ್ಲ ನೋಡಿದಾಗ ಅದೆಲ್ಲ ಔಚಿತ್ಯ ಇರಬೇಕು. ಶಂಕರ ಭಾಷೆ ಮಂಗಳಾಚರಣೆನೇ ಇಲ್ಲ ಫಸ್ಟ್. ಅದಕ್ಕೆ ಯಾಕೆ? ಜೀವೇಶ್ವರ ಅಭೇದ ಹೇಳಿದ ಮೇಲೆ ಮಂಗಳ ಯಾರಿಗೆ ಮಂಗಳ ಮಾಡಬೇಕು? ಆದ್ದರಿಂದ ಅವ್ರು ಫಾಲೋ ಮಾಡೋದೇ ಇಲ್ಲ, ಮಾಡ್ಕೊಂಡು ಮಂಗಳಾಚರಣೆ ಶುರು ಮಾಡಿಬಿಡ್ತಾರೆ. ಬ್ರಾಹ್ಮಣೋ ಪರಿಷನ್ ಮಂತ್ರ ಭೇದಾವೇದಗಿರೋ ಅಖಿಲಾಹ ಯತ್ಕ್ರೀಡಾ ಭೂಮಯಃ ತಸ್ಮೈ ಪರಸ್ಮೈ ಬ್ರಹ್ಮಣೇ ನಮಃ ಪರಸ್ಮೈ பிரம்மணே நமஹ. பரமாத்மா பிரம்மணே நமஹ அந்த முக்கிய வாக்கியம். பிரம்மணே நமஹ, பிரம்மாங்கிற யாரோ அதாத்தோ பிரம்ம ஜிக்னாசா, பிரம்ம ஜிக்னாசா அதில் வந்துடுறது பிரம்மா யாரோ விஷ்ணு, பிரம்மசப்த விஷ்ணுவேவா, ஸோ விஷ்ணவே நமஹ அந்த ஆயிடு. பரீ பிரம்ம அந்த ஹேடிதாக பிரம்மதேவருக்கு பிரம்ம அந்த கரீத்தாரு. அதுக்கு பரஸ்மே பிரம்மணே நமஹ அந்த ஹேடு. பரஸ்மே பிரம்மணே நமஹ அந்தரேனோ பரபிரம்மணே நமஹ. பரபிரம்ம அந்தரே யார்? பர அந்தரேனோ சிரேஷ்ட, சிரேஷ்ட பிரம்ம அந்த நாராயண். அதுக்கு பரஸ்மை பிரம்மணே நமஹ. யாராத்தா அந்த பிரச்சனைக யாரோ அந்தரே அகிலாக வேதகிரஹ, அகிலாக வேதகிரஹ எல்ல வேதத மாதகளு சஹ, எல்ல வேதத பிரத்யட்சர பிரதிபதகளு கூட, யத் கிரீடா பூமய, யார விஹார பூமிகளாகிவையோ, வேதவித் ஹெழுத்த வேதாந்தகிருத் வேத விதேவ சாகம், எல்ல வேதங்களு பரமாத்மனி ஹேகிதே அத பால சுலுபாய் திசைக்கேரந்தாரு கொத்தா, சுலுபாத் விஷயக்கே ஆட்ட ஆடுத இலக்க அந்த ஹெழுத்த ஆட்ட ஆடுத இலக்க முடிதோரி பாரிய கஷ்டம். ಇವತ್ತು ಹನುಮಂತ ಭೀಮಸೇನ ದೇವರು ಬೆಟ್ಟ ಹತ್ತಾ ಇದ್ದಾರೆ, ಗಂಧಮಾಲ ಬಿಡದಾಗ ಹತ್ತಕ್ಕೆ ಬರೋದಿಲ್ಲ ಅದನ್ನು. ಯಾಕೆ ಹತ್ತೆ ಹತ್ತಿ ಬಿಟ್ಟರೆ ಗ್ರೇಟು, ಎವರೆಸ್ಟನ್ನು ಎದ್ದೋ ಬಿದ್ದೋ ಹತ್ತಿದ್ರು ಕೂಡ ಹತ್ತಿದಾಗ ಲೆಕ್ಕ. ಅದು ಹೇಗೆ ಹತ್ತಿದ್ದಾರೆ ಗೊತ್ತಾ? ಭಾಳ ದೊಣ್ಣೆ ಮಾಡ್ತಾರೆ. ನೀವು ಸಮುದ್ರ ಹಾರಬೇಕಾದ್ರೆ ಯಾವ ರೀತಿನೋ, ಪ್ಲೇನ್ ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿನೋ, ಇದರಲ್ಲೂ ಹಾಗೆ ಹತ್ತಿದ್ರು ಅಂತ ಹೇಳಿದ. ನೋ ಚೇಂಜ್, ಯಾಕೆ ಎಫರ್ಟ್ಲೆಸ್ ಅವರಿಗೆ. ಅದಕ್ಕೆ ಸೈತೆ ಸಪ್ತ ಶಿವಾಸು ಮಾತೃಷು, ಸಪ್ತ ಶಾಸ್ತ್ರಗಳಲ್ಲೂ ಆಚಾರ್ಯ ಏನು ಮಾಡ್ತಾರೆ, ಈ ಎಫರ್ಟ್ಲೆಸ್ಸಾಗಿ ಈಜು ಹೊಡಿತಾರೆ ಅಂತ ಹೇಳ್ತಾರೆ. ಅರ್ಥ ಇರೋದಕ್ಕೆ ಅವ್ರಿಗೆ ಆಯಾಸರೇ ಇಲ್ಲ ಅದರೊಳಗೆ, ಅದು ಫುಲ್ ಕಂಟ್ರೋಲ್ ಇದೆ ಅಂತ ಅರ್ಥ. ಪರಮಾತ್ಮನಿಗೆ ವೇದಾರ್ಥ ಜ್ಞಾನವೂ ಪೂರ್ಣ ಇದೆ, ವೇದ ಪ್ರತಿಪಾದ್ಯನಾಗಿದ್ದಾನೆ. ಆ ದೃಷ್ಟಿಯಿಂದ ಯತ್ ಕ್ರೀಡಾ ಭೂಮಯ, ಅವನ ಕ್ರೀಡ ವಿಹಾರ ಭೂಮಿಗಳಾಗಿವೆಯೋ, ಎಲ್ಲ ವೇದ ವೇದ ಗಿರಹ, ವೇದದ ಎಲ್ಲ ವೇದ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಬಂದರೆ, ಬ್ರಾಹ್ಮಣ ಉಪನಿಷತ್ ಮಂತ್ರ ಭೇದಾಹ, ವೇದಗಳಲ್ಲಿ ಮೂರು ಭಾಗ ಮಾಡ್ತಾರೆ ವೇದ ಭಾಷಾಸ್ತ್ರವನ್ನು. ಹೇಗೆ ಮಹಾಭಾರತನ ಪರ್ವಗಳು ಹಾಗೆಲ್ಲ ಭಾಗ ಮಾಡ್ತಾರಲ್ಲ, ಆ ರೀತಿಯಲ್ಲಿ ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ, ರಾಮಾಯಣ ಕಾಂಡ ಅಂತ ಮಾಡಿದಾಗೆ ಇದರಲ್ಲಿ ಮೂರು ಕ್ಲಾಸ್ ಮಾಡ್ತಾರೆ. ಏನಂತ ಮಂತ್ರ ಭಾಗ, ಬ್ರಾಹ್ಮಣ ಭಾಗ, ಉಪನಿಷತ್ತು ಭಾಗ ಅಂತ ಕರೀತಾರೆ. ಈಶಾವಾಸ್ಯ ಉಪನಿಷತ್ತು ಉಪನಿಷತ್ ಭಾಗ ಅವೆಲ್ಲ ಕೂಡ ಮಂತ್ರ ಭೇದ. ಋಗ್ವೇದ ಮಂತ್ರಗಳು ಪುರುಷ ಸೂಕ್ತ ಎಲ್ಲ ಏನವೋ ಮಂತ್ರಗಳು, ಮಂತ್ರ ಭಾಗ, ಆಮೇಲೆ ಬ್ರಾಹ್ಮಣ ಭಾಗ, ಉಪನಿಷತ್ ಭಾಗ ಅಂತ ಮೂರು ಭಾಗ. ಬ್ರಾಹ್ಮಣ ಉಪನಿಷತ್ತು ಮಂತ್ರ, ಅದು ಫಸ್ಟು ಈ ಕಡೆಯಿಂದ ಹೋಗಬೇಕು. ಮಂತ್ರ ಉಪನಿಷತ್ ಬ್ರಾಹ್ಮಣ, ಈ ಕಡೆ ಬ್ರಾಹ್ಮಣ ಉಪನಿಷತ್ ಮಂತ್ರ. ಬ್ರಾಹ್ಮಣ ಅಂದರೆ ವೇದಗಳ, ವೇದಗಳಿಂದನೇ ಮಾಡಲ್ಪಟ್ಟ ವೇದಗಳ ವ್ಯಾಖ್ಯಾನ ಇದ್ದಾಗೆ, ಗೊತ್ತಾಯ್ತಾ? ಬ್ರಾಹ್ಮಣ ಉಪನಿಷತ್ ಮಂತ್ರ ಭೇದಾಹ, ಬ್ರಾಹ್ಮಣ ಉಪನಿಷತ್ ಮತ್ತು ಮಂತ್ರ ಎಂಬ ಪ್ರಭೇದಗಳನ್ನು ಹೊಂದಿರತಕ್ಕಂತಹ ಅಖಿಲಾಹ ವೇದಗಿರಹ ಎಲ್ಲ ವೇದವಾಕ್ಯಗಳು ಸಹ, ಯತ್ಕ್ರೀಡಾ ಭೂಮಯ ಯಾರಿಗೆ ವಿಹಾರ ಭೂಮಿಗಳಾಗಿವೆಯೋ, ತಸ್ಮೈ ಅಂತಹ ಪರಸ್ಮೈ ಬ್ರಹ್ಮಣೇ ನಮಃ, ಪರಬ್ರಹ್ಮನಾದ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿ ಆಚಾರ್ಯರು ಹೇಳಿದ್ದಕ್ಕೆ ಸರ್ವಯಜ್ಞ ಪೂಜೆಯ ನಮಃ ಅಂತಿದೆಯಲ್ಲ, ಆ ಸಂಬಂಧಪಟ್ಟಂತೆಯೇ ಎಕ್ಸ್ಪ್ಲನೇಷನ್. ಸರ್ವಯಜ್ಞ ಭೂಕ್ ಹೇಗಾಗ್ತಾನೆ ಅಂದರೆ ಕ್ರೀಡಾ ಭೂಮಿಗಳಾಗಿದೆ. ಸರ್ವಯಜ್ಞ ಭೂಕ್ ಅಂತ ಅಲ್ಲಿದ್ದರೆ ಅಖಿಲ ವೇದಗಿರ ಅಂತ ಹೇಳಿದರು, ಎಲ್ಲ ವೇದ ಮಂತ್ರಗಳಿಂದ ಆರಾಧ್ಯನಾಗ್ತಾನೆ ಅಂದಮೇಲೆ ಸರ್ವಯಜ್ಞ ಭೂಕ್ ಆಗಲೇಬೇಕಾಗ. ವೇದ ಮಂತ್ರ ಪ್ರಭೇದ ಯಾವುದು ಅಂದರೆ ಬ್ರಾಹ್ಮಣ ಉಪನಿಷತ್ ಮಂತ್ರ ಅಂತ ಹೇಳಿ. ಇದೆಲ್ಲ ನಿನ್ನ ಕ್ಲಾರಿಟಿ ಕೊಡ್ತಾ ಮುಂದೆ ಓದ್ತಾ ಹೋದಾಗ, ಮಹಾನಾಂ ನೀನಾಂ ಇತ್ಯಾದಿ ಖಂಡ ವ್ಯಾಖ್ಯಾನ ವ್ಯಾಜೇನ ಕರ್ಮ ನಿರ್ಣಯ ಇನ್ನಮ್ಮ ಪ್ರಣಮ್ಯ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೆ, ಪ್ರಣಮ್ಯ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೆ, ಗುರುಣಾಂಚ ಯಥಾಬೋಧಂ ವ್ಯಾಕುರ್ವೇ ಕರ್ಮ ನಿರ್ಣಯಂ. ಶ್ರೀಮದ್ ಆನಂದ ತೀರ್ಥಾರ್ಯ ಪದ ಪಂಕಜೆ, ಶ್ರೀಮದ್ ಆನಂದ ತೀರ್ಥರು ಅಂತಕ್ಕಂಥ ಪೂರ್ಯ ಪೂಜ್ಯರ ಪಾದಕಮಲಗಳಲ್ಲಿ ಪದ ಪಂಕಜೆ. ಯಾವ ವಚನ? ಏಕವಚನ ದ್ವಿವಚನ? ಅದಕ್ಕೆ ಪಾದಗಳು ಎಷ್ಟಿರುತ್ತೆ? ಎರಡು. ಪಾದ ಪಂಕಜೆ ಪ್ರಣಮ್ಯ, ಪ್ರಣಮ್ಯ ಚರಣಾಂಭೋಜ ಯುಗಲಂ ಕಮಲಾಪತಿ ಎಲ್ಲಿ ಹೇಳಿದ್ರು ಅದನ್ನ? ಪ್ರಮಾಣ ಪದ್ಧತಿಯಲ್ಲಿ ಹೇಳಿದ್ರು. ಲಕ್ಷ್ಮೀಪದೆ ಪದಾಂಭೋಜ ಯುಗಂ ನತ್ವ ಗುರುವರೂಪಿ ಎಲ್ಲಿದ್ದದು? ತತ್ವ ಸಂಖ್ಯಾನ ಟೀಕಾ. ಪ್ರಮಾಣ ಬ್ರಾಹ್ಮಣೋಪನಿಷನ್ ಮಂತ್ರ ಭೇದಾಹ ವೇದಗಿರ ಅಖಿಲ ಪ್ರಣಮ್ಯ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೇ. ಪಾದಗಳು ಹೇಗಿವೆ? ಕಮಲದಂತೆ ಇವೆ. ಕಮಲ ಅಂತ ಅಷ್ಟೇ ಹೇಳಿಬಿಟ್ರೆ ಯಾವ ಕಮಲ ತಗೋಬೇಕು? ಯಾವಾಗಲೂ ಕೆಂಪು ಕಮಲ ತಗೋಬೇಕು. ಬರೀ ಕಮಲ ಅಂದರೆ ಕೆಂಪು ಕಮಲ, ಬೇರೆ ಅದಕ್ಕೆ ಹೇಳ್ಬೇಕಾದ್ರೆ ಸೇರಿಸ್ಬೇಕು. ನೀಲ ಕಮಲ ಹಾಗೆಲ್ಲ, ಗೊತ್ತಾಯ್ತಾ? ಭಾಷ್ಯ ಅಂದರೆ ಸೂತ್ರ ಭಾಷ್ಯ, ಸೂತ್ರ ಅಂದರೆ ಬ್ರಹ್ಮಸೂತ್ರ ಹಾಗೋ ಹಾಗೆ ಬೇರೆಯವ್ರಿಗೆ ಸೇರಿಸ್ಬೇಕು. ಸೇರಿಸ್ಬೇಕಾಗಿಲ್ಲ, ವ್ಯಾಕರಣ ಸೂತ್ರ, ಮೀಮಾಂಸಾ ಸೂತ್ರ ಸೇರಿಸ್ಬೇಕು. ಬರೀ ಸೂತ್ರ ಅಂದರೆ ಏನರ್ಥ? ಬ್ರಹ್ಮಸೂತ್ರ ಅಂತ. ಬರೀ ಭಾಷ್ಯ ಆದರೆ ಬ್ರಹ್ಮಸೂತ್ರ ಭಾಷ್ಯ ಅಂತಲೇ ಅರ್ಥ. ಉಪನಿಷತ್ ಭಾಷ್ಯ, ಗೀತಾ ಭಾಷ್ಯ ಹೇಳಬೇಕಾದ್ರೆ ಅದಕ್ಕೆ ಇದು ಎಷ್ಟೋ ಭಾಷ್ಯ ಉಕ್ತಮ್ ಅಂದ್ಬಿಡ್ತಾರೆ ಎಷ್ಟೋ ಥರ. ಸೂತ್ರ ಭಾಷ್ಯ ಅಂತ ತಾತ್ಪರ್ಯ ಅದಕ್ಕೆ. ಪದ ಪಂಕಜೆ ಆ ಕೆಂಪು ಕಮಲಕ್ಕೆ ಯಾಕೆ ಹೋಲಿಸಿದ್ರು ಪಾದನ ಮುಂದಿನ ಪ್ರಶ್ನೆ. ಈಗ ಕಮಲಕ್ಕೆ ಯಾಕೆ ಹೋಲಿಸೋ ಪಾದನ? ಎರಡು ಕಾರಣ. ಪಾದ ಹೇಗಿರುತ್ತೆ ಯಾವಾಗಲೂ? ಕೋಮಲ ಒಂದು, ಇನ್ನೊಂದು ಕೆಂಪು. ದ್ವಾತ್ರಿಂಶ ಲಕ್ಷಣದಲ್ಲಿ ಅಂಗೈ ಅಂಗಾಲು ಎಲ್ಲ ಹೇಗಿರಬೇಕು? ಕೆಂಪಿರಬೇಕು. ಸೊ ಕೆಂಪು ಕಮಲಕ್ಕೆ ಹೋಲಿಸಿದಾಗ ಕೆಂಪಿದೆ ಅಂತ ಆಯ್ತು. ಕೆಂಪಿದೆ ಲಕ್ಷಣೋಪೇತ, ಅದು ಉಪಲಕ್ಷಣ ಅಂತ ಕರಿಬೇಕು. ಪಾದ ಲಕ್ಷಣೋಪೇತ ಆದರೂ ಒಂದೇ, ಆಪಾದ ಮೌಳಿ ಪರ್ಯಂತ ಲಕ್ಷಣೋಪೇತ ಅಂತ. ಅದಕ್ಕೆ ಸ್ಥಾಲಿ ಪುರಾಕಾನ್ಯ ಅಂತ ಕರೀತಾರಲ್ಲ. ನಾಕಗಳು ಬೆಂದಿದ್ರೆ ಏನರ್ಥ? ಎಲ್ಲ ಅನ್ನಾಗಿದೆ ಅಂತ ಅರ್ಥ. ಆ ಟೈಪ್. ಆದ್ದರಿಂದ ಪದ ಪಂಕಜೆ ಮತ್ತು ದೊಡ್ಡವ್ರನ್ನ ಯಾವಾಗಲೂ ಏನು ಅಂತ ಹೇಳಬೇಕು? ಅಪಾದ ಮೌಲಿ ಪರ್ಯಂತ ಪಾದದಿಂದ ವರ್ಣನೆ ಮಾಡಬೇಕು. ಅದಕ್ಕಾಗಿ ಪಾದ ಪಂಕಜೆ ಅಂತ ಹೇಳಿದರು. ನತ್ವ ಪ್ರಣಮ್ಯ, ಪ್ರಕರ್ಷೇಣ ನತ್ವ ಪ್ರಣಮ್ಯ ಅಂದರೆ ಭಾರಿ ಚೆನ್ನಾಗಿ ನಮಸ್ಕಾರ ಮಾಡಿ. ಭಾರಿ ಚೆನ್ನಾಗಿ ನಮಸ್ಕಾರ ಮಾಡೋದು ಅಂದರೆ ಏನು? ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರಕ್ಕೇನರ್ಥ? ಪುರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಪ್ರಣಾಮ ಅಂದರೆ ಸಾಷ್ಟಾಂಗ ಪ್ರಣಾಮ ಅಂತಲೇ ಅರ್ಥ. ಪ್ರಣಾಮ ಶಬ್ದಕ್ಕೆ ಸಾಷ್ಟಾಂಗ ಪ್ರಣಾಮ ಅಂತ ಇದೆ. ಆದ್ದರಿಂದ ಪ್ರಣಮ್ಯ ಅನ್ನೋ ಪದ ಉಪಯೋಗಿಸಿದರು. ಕೃಷ್ಣಾವರ್ತ ಮಾನವ ಶ್ಲೋಕ ಅದು ಉಪಯೋಗಕ್ಕೆ ಬಂದಾಗ, ಇಲ್ಲದ ಹೋದರೆ ಇದೆಲ್ಲೇ ಅದೆಲ್ಲೇ ಆಗಿಬಿಡುತ್ತೆ. ಅದೆಲ್ಲ ಒಂದು ಸರ್ತಿ ಸೇರಿಸಿಕೊಂಡು ಓದ್ತಾ ಇರಬೇಕು. ಪ್ರಣಮ್ಯ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೆ ಗುರುಣಾಂಚ ಯಥಾಬೋಧಂ ಚ ಮತ್ತು ಗುರುಣಾಂ ಪದ ಪಂಕಜೆ ಅದನ್ನು ಸೇರಿಸಿ ಗುರುಗಳ ಪಾದ ಕಮಲಗಳಿಗೂ ನಮಸ್ಕರಿಸಿ. ಶ್ರೀ ಆನಂದ ತೀರ್ಥರು ಯಾರು? ಮುಖ್ಯ ಗುರುಗಳು. ಮೊದಲು ದೇವರಿಗೆ ನಮಸ್ಕಾರ ಸರ್ವೋತ್ತಮ. ಅಲ್ಲೇ ಕೂಡ ವೇದ ಗಿರೋಕಿರ ಅಂತ ಹೇಳಿದ್ರೆ ವೇದಾಭಿಮಾನಿ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತ ಹೇಳಿದ್ದರಿಂದ ಲಕ್ಷ್ಮೀಪತಿ ಅಂತಲೂ ಆಯಿತು, ಲಕ್ಷ್ಮೀ ನಮಸ್ಕಾರನೂ ಆಯಿತು. ಈಗ ಜೀವೋತ್ತಮರು ಮುಖ್ಯ ಗುರುಗಳು. ಪ್ರಣಮ್ಯ ಶ್ರೀಮದ್ ಮತ್ತು ಗ್ರಂಥಕಾರರು ಬರೆದವರು ಅವರಿದೆ, ಅದಕ್ಕೆ ಅವರ ಪಾದ ನಮಸ್ಕಾರ ಮಾಡ್ತಾ ನಮಾಮಿ ಶ್ರೀಮದಾನಂದ ತೀರ್ಥಾರ್ಯ ಪದ ಪಂಕಜೆ ಗುರುಣಾಂಚ. ಮತ್ತು ಉಳಿದ ಎಲ್ಲ ಗುರುಗಳಿಗೂ ನಮಸ್ಕಾರ, ಎಲ್ಲ ಗುರುಗಳಿಗೂ ನಮಸ್ಕಾರ ಅಂತ ಹೇಳ್ತಾ ಅವ್ರ ಹಿಂದೆ ಯಾರ್ಯಾರು ಗುರುಗಳಾಗಿದ್ದಾರೆ ಎಲ್ಲರೂ ಅಪ್ಲಿಕಬಲ್ಲ ಅದಕ್ಕೆ. ಯಥಾಬೋಧಂ ವ್ಯಾಕುರುವೇ ಕರ್ಮ ನಿರ್ಣಯ. ಆಚಾರ್ಯ ಕರ್ಮ ನಿರ್ಣಯ ಅನ್ನೋ ಗ್ರಂಥಕ್ಕೆ ಏನು ಮಾಡ್ತಾ ಇದ್ದೇವೆ ನಾವೀಗ? ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಕರ್ಮ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಹೇಗೆ ಮಾಡ್ತಾ ಇದ್ದೇವೆ? ಯಥಾಬೋಧಂ. ಆಚಾರ ಗ್ರಂಥಗಳು ಭಾರಿ ದೊಡ್ಡ ಗ್ರಂಥಗಳು, ಅದಕ್ಕೆ ಯಥಾಬೋಧಂ ಅಂದ್ರೇನೋ ಬೋಧಂ ಅನತಿಕ್ರಮ್ಯ, ನಮಗೆ ತಿಳಿಯೋಷ್ಟು ಹೇಳ್ತೇವೆ ಅಂತ ಅರ್ಥ. ನಮಗೆ ತಿಳಿಯೋಷ್ಟು ಹೇಳ್ತೇವೆ ಅಂದರೆ ಆಚಾರ್ಯರ ಗ್ರಂಥಗಳನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಅವರೇ ಹೇಳ್ತಾರೆ. ಸುರಾಹಿ ಅಧಿಕಾರಿಣೋತ್ರ, ದೊಡ್ಡ ದೊಡ್ಡ ದೇವತೆಗಳ ಅಧಿಕಾರಿಗಳೇ ಹೊರತು ನಾವಲ್ಲ ಅಂತ ಅಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಯಥಾ ತಿಳಿದಷ್ಟು ಹೇಳ್ತೇವೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅಲ್ಲ ಆಚಾರ್ಯಂಥ ಭಾರಿ ದೊಡ್ಡದು ಅಂತೀರಿ, ತಿಳಿದಷ್ಟು ಹೇಳ್ತೇವೆ. ನಮಗತ್ತೆ ಏನಾಗಬೇಕು ಅಂದರೆ ಯಥಾ ನಿಮಗೆ ತಿಳಿಯಷ್ಟು ಹೇಳ್ತೇವೆ. ಇನ್ನೊಂದು ಅರ್ಥ, ಶಿಷ್ಯಬೋಧ ಭರತಿಕ್ರಮ್ಯ ರಾಯರು ಬರೀತಾರೆ. ಇದಕ್ಕೆ ರಾಯರ ಟಿಪ್ಪಣಿ ಇದೆ, ಶ್ರೀನಿವಾಸ ತೀರ್ಥ ಟಿಪ್ಪಣಿ ಇದೆ, ತುಂಬ ಜನ ಟಿಪ್ಪಣಿ ಬರೆದವರಿದ್ದಾರೆ. ಇದಕ್ಕೆ ಗೊತ್ತಾಯ್ತು, ಅವೆಲ್ಲ ಓದ್ಲಿಕ್ಕೆ ಹೋಗಲ್ಲ, ಟೀಕಾ ಒದ್ದೆ. ಗುರುಗುಣಾಂಚ ಯಥಾಬೋಧಂ ವ್ಯಾಕುರ್ವೇ ಕರ್ಮ ನಿರ್ಣಯಂ, ಕರ್ಮ ನಿರ್ಣಯ ಅನ್ನೋ ಗ್ರಂಥವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಬ್ರಹ್ಮಾನಾಮ್ನೀನಾಂ ಇತ್ಯಾದಿ, ಇದಕ್ಕೊಂದು ಪ್ರಸಂಗ ಬರುತ್ತೆ. ಆಚಾರ ಸಂಚಾರ ಕ್ರಮೇಣ ಉಜಿರೆಗೆ ಹೋಗಿದ್ರು. ಉಜರಿ ಇವತ್ತು ಉಜಿರೆ, ಉಜೇರ್ಯ ಇತ್ಯಪ ಭ್ರಷ್ಟ ಭಾಷಾಯಾಮ್. ಅಲ್ಲಿ ಹೇಳಬೇಕಾದ್ರೆ ಉಚ್ಚಭೂತಿಂ ಅಂತ ಹೇಳಿದ್ದಾರೆ. ಉಚ್ಚಭೂತಿ ಉಚ್ಚಭೂತಿ ಉಜಿರೆ ಅಂತ ಕನ್ನಡದ ಅಪಭ್ರಷ್ಟ ಭಾಷೆಯಲ್ಲಿ ಆಗುತ್ತೆ ಅಂತೇಳಿ ತಾರಾಯಣ ಪಂಡಿತಾಚಾರ್ಯ ಮಧ್ವಭಾವ ಪ್ರಕಾಶ ಮಧ್ವಜ ಭಾವಪ್ರಕಾಶ ಬರೀತಾರೆ. ಉಜೇರಿ ಐತಿ ಅಪಭ್ರಷ್ಟ ಭಾಷಾ ಅಂತ ಬರೆದಿರೋದು. ಸೊ ಉಜಿರೆಗೆ ಹೋದ ಕಾಲಕ್ಕೆ, ಧರ್ಮಸ್ಥಳ ಉಜಿರೆ ಎಲ್ಲರಿಗೂ ಗೊತ್ತಲ್ಲ, ಅಲ್ಲಿಗೆ ಹೋಗಿದ್ದ ಕಾಲಕ್ಕೆ ಆಚಾರ್ಯರು ಪಂಡಿತರೆಲ್ಲ ಕೆಲವೆಲ್ಲ ಬೈಕದ್ದೋಡೆ ಎಲ್ಲ ಕೃಷ್ಣನ್ನೇ ಬೈಯೋರಿದ್ರಲ್ಲ, ಓಡಾಡ್ತಾ ಇದ್ರು. ಆಚಾರ್ಯರು ಬಂದು ಹೇಳಿದರು, ಇವರು ಪಂಡಿತರೆಲ್ಲ ಬನ್ನಿ ವಾಕ್ಯಾರ್ಥಕ್ಕೆ ಬನ್ನಿ, ಏನು ವಿಷಯ ನಿಮಗೆ ಹೇಳೋಣ ಅಂತ ಕೇಳಿದರು. ಬಂದಿರೋರೆಲ್ಲ ಕೂಡ ಬಂದ ತಕ್ಷಣ ಏನು ಹೇಳಬೇಕು ಅಂತ ಕೇಳಿದರು. ತಕ್ಷಣ ವಾಕ್ಯಾರ್ಥ ಶುರುವಾಯಿತು. ಆಚಾರ್ಯರು ಏನು ತಿಳ್ಕೊಂಡ್ರು ಅವರು? ಇವರು ಯತಿಗಳು, ಯತಿಗಳಿಗೆ ಏನು ಗೊತ್ತಿರೋದಿಲ್ಲ, ಕರ್ಮ ಗಿರ್ಮ ಮಾಡಬೇಕು, ಕರ್ಮ ತ್ಯಾಗ ಮಾಡಬೇಕಾರೆ. ಅಂದರೆ ಈ ಕರ್ಮ ಬಿಟ್ಟು ಆ ಕರ್ಮ, ಜ್ಞಾನ ಕಾರ್ಯ ಪ್ರಧಾನ, ಈ ವಿಷಯ ಗೌಣ. ಆದ್ದರಿಂದಾಗಿನ ಏನಿಲ್ಲ, ಇವ್ರು ಗೊತ್ತಿರಲಿಕ್ಕಿಲ್ಲ. ಸಾಮಾನ್ಯ ಕ್ವಶನ್ ಪರೀಕ್ಷೆ ಮಾಡೋರು ಏನು ಮಾಡ್ತಾರೆ? ಯಾವುದು ಗೊತ್ತಿರಲ್ಲ ಅಲ್ಲಿ ಕೇಳಿ ಸೋಲ್ಸಕ್ಕೆ ಟ್ರೈ ಮಾಡ್ತಾರೆ. ಇವ್ರು ಗೊತ್ತಿರಲಿಕ್ಕಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಅವ್ರೇನು ಮಾಡಿದರು, ಕರ್ಮಾರ್ಥ ಕರ್ಮದ ಭಾಗ ಹೇಳ್ತಕ್ಕಂಥ ವೇದವಾಕ್ಯಗಳಿಗೂ ಅರ್ಥ ಹೇಳಿ ಅಂತ ಕೇಳಿದರು. ತಕ್ಷಣ ಆಚಾರ ಅರ್ಥ ಹೇಳಿಬಿಟ್ರು. ಅವ್ರಿಗೆ ಪಂಚಿತ ಆಗಿಬಿಟ್ಟು ಅರ್ಥ ಹೇಳಿದಾಗ ಇವ್ರು ಹೇಳಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ರೆ ಇವ್ರಿಗೆ ಗೊತ್ತಿಲ್ಲದ ಅರ್ಥ ಸಮೇತ ಸೇರಿಸಿ ಹೇಳಿಬಿಟ್ರು. ಅವ್ರಿಗೆ ಭಾರಿ ದುಃಖ ಆಗೋಯ್ತಾಗ ತಕ್ಷಣ ಏನು ಮಾಡಿದರು ಆಚಾರ್ಯರು? ಏನು ಹೇಳಿದರು ಅದಕ್ಕೆ? ಆಗ ಅರ್ಥ ಆಗೋದಿಲ್ಲ ಅಂದರು. ಅದು ನೀವೇ ಹೇಳಿ ಆಗಿದ್ರೆ ಅಂದರು, ಓಡೋಗ್ಬಿಟ್ರು. ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಅನ್ಬೇಕಂತ ಅಂದರು, ಓಡೋದ್ರು. ಮತ್ತೆ ಇನ್ನೊಂದು ಗುಂಪು ಬಂತು, ಆಗ ಬಂದು ನೀವು ಇದಕ್ಕೆ ಅರ್ಥ ಹೇಳಬೇಕು. ಮಹಾನಾಮನೆ ಋಕ್ಕುಗಳು ಅಂತ ಬರುತ್ತೆ, ಸುಮ್ಮನೆ ನೋಡಿದ್ರೆ ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲವು, ಅದಕ್ಕೆ ಅರ್ಥ ಹೇಳಿ. ಇದರಲ್ಲಾದ್ರೂ ಸೋಲ್ತಾರೆ ಅಂತ ಹೇಳ್ಕೊಂಡಿದ್ರು ತಕ್ಷಣ ಆಚಾರ್ಯ ಅದಕ್ಕೂ ಅರ್ಥ ಹೇಳಿಬಿಟ್ರೆ ಇಮಿಡಿಯೇಟಾಗಿ. ಶಿಷ್ಯರೆಲ್ಲ ಕೂತಿದ್ರಲ್ಲ ಆಚಾರ್ಯರಿಗೆ ಮಾತು ಕೇಳಿ ಬರ್ಕೊಂಬಿಟ್ರಲ್ಲ, ಸ್ಥೈರ್ಯಾರ್ಥಂ ಪುನರ್ಲೇಖ ಯಾಂಬಹೂವ ಅಲ್ಲಿಗೆ ಬರ್ಕೊಡಿ ಅಂತ ಹೇಳಿದರು. ಬರ್ಕೊಂಬಿಟ್ರೆ ಅದೇ ಕರ್ಮ ನಿರ್ಣಯ ಅಂತ ಹೆಸರಾಯಿತು. ಕರ್ಮ ನಿರ್ಣಯ ನಾಮಾನಂ ಗ್ರಂಥಂ ನ್ಯಾಯಾರ್ಥ ಬೃಂಹಿತಂ, ಎಲ್ಲಿ ಹೇಳಿದ್ದಾರೆ ಅದನ್ನ ಅಲ್ಲ, ಎಲ್ಲಿದೋ ಗ್ರಂಥಮಾಲಿಕಾ ಸ್ತೋತ್ರ ವ್ಯಾಸರಾಜ ಹೇಳಿರೋ ಮಾತು. ಕರ್ಮ ನಿರ್ಣಯ ನಾಮಾನಂ ಗ್ರಂಥಂ ನ್ಯಾಯಾರ್ಥ ಬೃಂಹಿತಂ, ಕರ್ಮ ನಿರ್ಣಯ ಗ್ರಂಥವನ್ನು ಬರೆದಿದ್ದಾರೆ, ನ್ಯಾಯಾರ್ಥ ತುಂಬಿದೆ ಅಂತ ಹೇಳಿ ವ್ಯಾಸರಾಜರು ಬರೆದಿರೋ ಮಾತು. ಅವ್ರು ನೆನ್ಪಿಟ್ಕೊಂಡಿರ್ಬೋದು ಒಂದು ಗ್ರಂಥದ ಬಗ್ಗೆ ಆದಷ್ಟು ಕೂಡ ಏನು ಮಾಡಬೇಕು, ಹೊರಗಿನ ಬಗ್ಗೆ ತಿಳ್ಕೊ ಒಳಗೆ ಎಂಟ್ರ್ ಆಗ್ಬೇಕು. ಆಮೇಲೆ ಮನೆ ನೋಡ್ಕೊಂಡು ಒಳಗೆ ಹೋಗ್ತಾರಲ್ಲ, ಹಾಗೆ ಕಣ್ಣು ಬಿಚ್ಚಿಕೊಳ್ಳೋ ಗೋಡೆ ಆದಾಗ ಆಗಬಾರ್ದು, ಅದಕ್ಕೆಲ್ಲ ಒಂದು ಎಷ್ಟರಲ್ಲ ಪರಿಚಯನೂ ಇರಬೇಕು. ಮದ್ವೆದಲ್ಲೇ ಬಂದಿರೋದು ಫಸ್ಟು, ಆಮೇಲೆ ಇಲ್ಲಿ ಡೀಟೇಲ್ಸ್ ಇದು. ಮಹಾನಾಮ್ನಿ ನಾಮ್ ಇತ್ಯಾದಿ ಖಂಡ ವ್ಯಾಖ್ಯಾನ ವ್ಯಾಜೇನ, ಖಂಡ ಅಂದ್ರೆ ಏನೋ ಒಂದು ಪೋರ್ಷನ್, ಒಂದು ಪೋರ್ಷನ್ ವ್ಯಾಖ್ಯಾನ ಮಾಡಿದರೆ ಉಳಿದೆಲ್ಲ ಅರ್ಥ ಆಗಿ ಬರುತ್ತೆ, ಅದೇ ಪ್ರಕರಣ ಅಂತ ಅರ್ಥ. ಒಂದು ಭಾಗ ತೋರಿಸಿದಾಗ ಉಳಿದ ಭಾಗ ಎಲ್ಲ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಇತ್ಯಾದಿ ಖಂಡ ವ್ಯಾಖ್ಯಾನ ವ್ಯಾಜೇನ ಕರ್ಮ ನಿರ್ಣಯಂ, ವ್ಯಾಜ ಅಂದ್ರೆ ನೆಪ, ಈ ನೆಪದೊಳಗೆ. ಹಾಗೆ ಮಾರ್ಕೆಟ್ಗೆ ಹೋಗ್ತಿದ್ದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಗೆ ಮಾರ್ಕೆಟ್ಗೆ ಹೋಗಿ ಬಂದೆ ಅಂತ ಸೇರಿಸ್ತಾರಲ್ಲ ನೆಪ. ದೇವಸ್ಥಾನದ ನೆಪದಲ್ಲಿ ಮಾರ್ಕೆಟು, ತುಂಬ ಜನ ಹಾಗೆ ಉಪನ್ಯಾಸ ನೆಪದಲ್ಲಿ ಅಲಟೆ ಇರುತ್ತಲ್ಲ, ಹಾಗೆ ಮನೆ ವಿಷಯ ಎಲ್ಲ ಮಾತಾಡಿಕೊಂಡು ಮಗಳದ್ದು ಅಂತ ಅಂದ್ಕೊಂಡು ಬಿಡ್ಬಿಡ್ತಾರ. ಇಲ್ಲಿ ಪರಸ್ಮೈ ಬ್ರಹ್ಮಣೇ ನಮಃ ಸಮುಚಿತ ಕರ್ಮ ನಿರ್ಣಯಂ ಕರ್ತೃಕಾಮಃ ಭಗವಾನ್ ಆಚಾರ್ಯ. ಕರ್ಮ ನಿರ್ಣಯ ಅಂದ್ರೇನೋ, ಕರ್ಮಾರ್ಥ ಬೋಧಕವಾದ ಸ್ಥಿತಿಗಳಿಗೆ ಬ್ರಹ್ಮಪರತ್ವ ಅರ್ಥ ನಿರ್ಣಯ ಅಂತ ಅರ್ಥ. ಬರೀ ಕರ್ಮ ಅಂತ ತಿಳ್ಕೊಡೋದಲ್ಲ, ಯಾರನ್ನ ಹೇಳಕ್ ಹೊಟ್ಟಿದೆ ಅದು ಬ್ರಹ್ಮಪರ. ಅಡಿಗೆ ಮಾಡು ಅಂತಾರೆ, ಅಡಿಗೆ ಮಾಡು ಅಂತ ಅಷ್ಟು ಅಡಿಗೆ ಮಾಡಿಟ್ಬಿಡೋದಿಲ್ಲ, ಯಾರಿಗೆ ಅಂತ ಕೇಳಿದ, ಎಷ್ಟು ಜನಕ್ಕೆ ಅಡಿಗೆಗೆ ಏನು ಬೇಕು ಅಂತ ಪರ್ಪಸ್ ಬೇಕು. ಸೊ ಪ್ರತಿಪಾದ್ಯತ್ವ ಇಲ್ಲದೆ ಹೋದರೆ ಕರ್ಮ ಮಾಡಿ ಅರ್ಥ ಏನು ಅದಕ್ಕೀಗ? ಯಾವುದೇ ಕೇಳಿ ಫಸ್ಟ್, ಈ ಕೆಲಸ ಆದರೆ ಯಾರು ಹೇಳಿದರು, ಯಾರಿಗೆ ಮಾಡಬೇಕು, ಅದರ ಕೆಲಸಕ್ಕೆ ಅರ್ಥನೇ ಇಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ಕೆಲಸಕ್ಕೂ ಮುಖ್ಯ ಪ್ರತಿಪಾದ್ಯ ಯಾರು? ನಾರಾಯಣನೇ. ಅದಕ್ಕೆ ಕರ್ಮವಾಚಕವಾದಂಥ ವೇದಗಳಿಗೂ ಕೂಡ ಮುಖ್ಯ ಪ್ರತಿಪಾದ್ಯ ಯಾರು? ನಾರಾಯಣ ಅಂತ ಹೇಳೋದಕ್ಕೆ ಕರ್ಮ ನಿರ್ಣಯ. ನಾರಾಯಣನು ಪ್ರತಿಪಾದ್ಯ ಅಲ್ಲ, ನಾರಾಯಣನೇ ಪ್ರತಿಪಾದ್ಯ ಅಂತ ಹೇಳಿದ್ರೆ ನಿರ್ಣಯ. ಅದೇನದು ನಿರ್ಣಯ? ಕೋರ್ಟ್ ಒಪಿನಿಯನ್ ಕೊಡೋದಿಲ್ಲ, ಏನು ಕೊಡುತ್ತದೆ? ಜಡ್ಜ್ಮೆಂಟ್ ಕೊಡೋದು. ಒಪಿನಿಯನ್ ಕೇಳಕ್ಕೆ ಅಷ್ಟರೂ ಹೋಗಬೇಕಾಗಿತ್ತ? ಮತ್ತೆ 8 ವರ್ಷ ವಾದ ಮಾಡಿ ಒಪಿನಿಯನ್ ಕೇಳ್ತಾರ? ಏನು ಹೇಳುತ್ತದ? ಆರ್ಡರ್ ಅಂತ ಹೇಳುತ್ತೆ, ಅದು ಜಡ್ಜ್ಮೆಂಟ್. ಆಚಾರ್ಯ ಏನು ಬರೆದ್ರು, ಏನು ಬರೀತಾರೆ ಅವರು? ನಿರ್ಣಯ. ಮತ್ತೊಂದು ಮಾತಾಡೋಗಿಲ್ಲ, ಇನ್ನೊಂದು ಸತಿ ಉತ್ತರ ಕೊಡೋಕ್ಕೆ ಯಾರು ಎತ್ತಬಾರ್ದು, ಆ ರೀತಿ ಬರೀತಾರೆ. ಅದು ನಿಜವಾದ ಜ್ಞಾನಿಗಳ ಲಕ್ಷಣ. ಡೌಟ್ ಬರೋಗ ಅದಕ್ಕೆ ಕಷ್ಟಪಟ್ಟು ಯಾರಾದ್ರೂ ಕೇಳಕ್ಕೆ ಹೋದ, ಜ್ಯೋತಿಷ್ಯ ಸ್ಥಿತಿ ಕೇಳಕ್ಕೆ ಹೋದ, 4-5 ಗಂಟೆ ವಾಕ್ಯ ಕೊನೆಗೆ ನನಗೂ ಡೌಟ್ ಇದೆ ಅಂದ, ಏನು ಮಾಡಬೇಕಾಗ? ಹಳೆ ಹಳೆ ಹೊಡ್ಕೊ ಬರ್ತಾರೆ ಬಂದಿದ್ದೆ. ಅದಕ್ಕೆ ನಾವೀಗ ನಿರ್ಣಯ ಕೇಳಕ್ಕೆ ಹೋದರೆ ಅವನೇ ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡಬೇಕು? ಜ್ಯೋತಿಷಿ ಅಲ್ಲ ಅಂದ್ಬಿಡ್ತಾನೆ. ಎಷ್ಟೇ ಪುಸ್ತಕ ಹಾಕಿರ್ಬೋದು, ಅವನು ದೊಡ್ಡ ಬಿರುದು ಬಾವಲಿ ಇರಬಹುದು, ಅವ್ನು ನಿರ್ಣಯ ಕೊಡೋಕ್ಕೆ ಬರಲಿಲ್ಲ ಅಂದ್ರೆ ಏನಲ್ಲ, ಅವನು ಜ್ಯೋತಿಷಿ ಅಲ್ಲ. ಜಡ್ಜ್ಮೆಂಟ್ ಕೊಡಬೇಕು. ಜಡ್ಜ್ಮೆಂಟ್ಗೆ ಡಯಾಗ್ನೋಸ್ ಮಾಡೋದ್ರಲ್ಲೇ ಡಾಕ್ಟರ್ ಸ್ಪೆಷಾಲಿಟಿ ಇರೋದು, ಗೊತ್ತಾಯ್ತಾ? ಡಯಾಗ್ನೋಸಿಸ್ ಮಾಡಿದ ಮೇಲೆ ಮುಂದಿಂದೇನು ಸುಲಭ, ಅವ್ರ ಟ್ರೀಟ್ಮೆಂಟ್ ಸುಲಭ ಆಗಿಲ್ಲ, ಅಷ್ಟು ಆಲ್ಟೆ ಆಗಲ್ಲ ಇವರಿಗೆ. ಆಚಾರ್ಯ ಪ್ರಶ್ನೆ ಅರ್ಥ ಆಗಬೇಕು, ಉತ್ತರ ಕೊಡಬೇಕು. ಕರ್ತೃಕಾಮಃ ಭಗವಾನ್ ಆಚಾರ್ಯ, ಭಗವಾನ್ ಅಂತ ಹೇಳಿದ್ರಿಂದ ಜ್ಞಾನಾದಿ ಐಶ್ವರ್ಯ ಸಮಗ್ರಸ್ಯ ಯಥೋಚಿತ ತಿಳ್ಕೋಬೇಕು. ವಿಘ್ನ ವಿಘಾತಾದಿ ಹೇತು, ಮಂಗಳ ಮಾಡ್ತಾ ಇದ್ದಾರೆ ಆಚಾರ್ಯರು. ಯಾತಕ್ಕೆ ಮಂಗಳ ಮಾಡಬೇಕು ಅಂದರೆ ವಿಘ್ನ ವಿಘಾತಾದಿ ಹೇತು. ವಿಘಾತ ಅಂದರೆ ಪರಿಹಾರ, ವಿಘ್ನ ಪರಿಹಾರಕ್ಕೋಸ್ಕರ, ವಿಘ್ನ ಪರಿಹಾರಾದಿಗಳಿಗೆ ಸಾಧನವಾದಂತಹ. ಹೇತು ಅಂದರೆ ಸಾಧನ, ವಿಘ್ನ ಪರಿಹಾರಾದಿಗಳಿಗೆ ಸಾಧನವಾದಂತಹ ಮಂಗಳ ಮಾಡ್ತಾ ಇದ್ದಾರೆ. ಅದು ಯಾತಕ್ಕೆ ಬದ್ರಿ ಹೇಳೋದಿಲ್ಲ, ಯಾಕೆ? ತತ್ವ ಸಂಖ್ಯಾನ ತತ್ವ ಏಕಲ್ಲಿ ಡೀಟೇಲಾಗಿ ಹೇಳಿಬಿಟ್ಟಿದೆ. ತತ್ವ ಸಂಖ್ಯಾನದಲ್ಲಿ ಕೆಲವು ಪ್ರಶ್ನೆ ಹಾಕ್ಕೊಟ್ಟಿದ್ದಾರೆ, ಮಂಗಳ ಮಾಡಬೇಕೋ ಬಿಡಬೇಕೋ ಪ್ರಶ್ನೆ, ಮಂಗಳ ಮಾಡಬೇಕು ಅಂತ ಇಲ್ಲಿ ಪ್ರಮಾಣ ಇದೆ. ಮುಂದಿನ ಪ್ರಶ್ನೆ, ಮಂಗಳ ಮಾಡಿದ ಗ್ರಂಥ ಮುಗಿದಿಲ್ವಲ್ಲ ಅದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ, ಮಂಗಳ ಮಾಡದೇ ಇದ್ದವ್ರ ಗ್ರಂಥ ಮುಗಿದಿದೆಯಲ್ಲ ಅದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರಲ್ಲ ಅಲ್ಲಿ, ಎಲ್ಲ ಓದ್ಕೊಂಬಿಡಿ. ಅದೇ ಅದಕ್ಕೆ ಅಲ್ಲಿ ಹೇಳಿದೆ ಇಲ್ಲಿ ಬಿಡಬಾರದು, ಮತ್ತೆ ಅದೇ ಪ್ರಶ್ನೆ ಇಲ್ಲಿ ಹಾಕ್ಕೊಂಡು ಮತ್ತೆ ಬರೀಬೇಕು. ಇಲ್ಲಿ ಮತ್ತೆ ಬರೆದು ಏನಾಗುತ್ತೆ? ಪುನರುಕ್ತಿ. ಈ ಗ್ರಂಥ ಮುಂದೆ ಹೋಗಲ್ಲ ಅಂತ ಹೇಳಿಲ್ಲ ಅಷ್ಟೇ, ಅದೆಲ್ಲ ಮಂಗಳವಾದ ಅಂತ ಹೆಸರು. ಅದಕ್ಕೆ ಮಂಗಳಾಚರಣೆ ಬಗ್ಗೆ ಆಲ್ ಅಬೌಟ್ ಮಂಗಳ, ಅಲ್ಲಿಗೆ ಸಮಪ್ ಮಾಡಿಬಿಟ್ಟಿದ್ದಾರೆ, ಅದು ಓದ್ಕೊಂಡಿರ್ಬೇಕು. ಅಲ್ಲಿ ಬಿಟ್ಟು ಸ್ವಲ್ಪ ಭಾಗನ ಮಿಥ್ಯಾತ್ಮಾಭಿಮಾನ ಖಂಡಗಳು ಸೇರಿಸ್ತಾರೆ ಬದಲಿಗೆ, ಎರಡೂ ಸೇರಿಸ್ಕೊಂಡ್ಬಿಟ್ರೆ ಮಂಗಳದ ಬಗ್ಗೆ ಪೂರ್ಣ ವಿವರಣೆ ಬಂದ್ಬಿಟ್ಟಿದೆ. ಆದ್ದರಿಂದ ಹೆಚ್ಚಳೋದಿಲ್ಲ. ವಿಘ್ನ ವಿಘಾತಾದಿ ಹೇತು ಸಮುಚಿತ ವಿಶಿಷ್ಟ ಇಷ್ಟ ದೇವತಾ ಪ್ರಣಾಮ ಆಚರತಿ. ಮಂಗಳಾಚರಣೆ ಎಂದ್ರೇನು? ನಮಸ್ಕಾರ. ಯಾರಿಗೆ ನಮಸ್ಕಾರ? ದೇವತಾ ನಮಸ್ಕಾರ, ದೇವತಾ ಪ್ರಣಾಮ. ಆ ದೇವತೆ ಏನಾಗಿರಬೇಕು? ವಿಶಿಷ್ಟ, ವಿಶಿಷ್ಟ ಮೂರಾಗಿರು, ಸಮುಚಿತ ವಿಶಿಷ್ಟ ಇಷ್ಟ, ಸಮುಚಿತ ವಿಶಿಷ್ಟ ಇಷ್ಟ. ಸಮುಚಿತ ಅಂದ್ರೇನು? ರೆಲೆವೆಂಟ್, ರೆಲೆವೆಂಟ್ ಆಗಿರಬೇಕು. ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ನಾರಾಯಣ ಅಂತ ಹೆಸರೇ ಬರೆದವ್ರಿಗೆ ಗತಿಯೇನಾಗಬೇಕಾಗ ಏನು ರೆಲೆವೆಂಟಲ್ಲಿ, ಮೋಸ್ಟ್ ರೆಲೆವೆಂಟ್ ಅಂದರೆ ನಾರಾಯಣ ಶಬ್ದ ಭಾರಿ ರೆಲೆವೆಂಟಲ್ಲಿ, ಗೊತ್ತಾಯ್ತಾ? ಅನಂತ ಪದ್ಮನಾಭರಥ, ಯಾಕೆ ಅಲ್ಲಿ ರೆಲೆವೆಂಟ್ ಆಗ ಹೆಸರು ಯಾವುದು? ಅನಂತ ಪದ್ಮನಾಭ. ಆ ರೀತಿಯಲ್ಲಿ ಇಲ್ಲಿ ರೆಲೆವೆಂಟ್ ಯಾವುದು ಅಂತ ಕೇಳಿದರೆ ಪರಮಾತ್ಮ ಯಾರೀಗ? ಸರ್ವಯಜ್ಞ ಬುಕ್ ರಮಾಪ್ರಣಯಿ, ಅದಕ್ಕೋಸ್ಕರನೇ ಆ ಪದ ಹೇಳಿದರು. ಆಮೇಲೆ ವಿಶಿಷ್ಟ ಆಗಿರಬೇಕು, ಸರ್ವೋತ್ತಮ ಆಗಿರಬೇಕು, ಸರ್ವೋತ್ತಮ ನಾರಾಯಣ ಇಷ್ಟ ಆಗಿರಬೇಕು. ಅದಕ್ಕೆ ಅಲ್ಲಿ ಸುಧಾದೆಲ್ಲ ಬರೀತದೆ, ತ್ರಿವಿಧಾಹಿ ದೇವತಾ ವಂದ್ಯಾಭವತಿ, ಮೂರು ವಿಧ ದೇವತೆ ನಮಸ್ಕಾರ ಮಾಡಬೇಕು. ವಿಶಿಷ್ಟ ಇಷ್ಟ ಅಧಿಕೃತ, ವಿಶಿಷ್ಟ ಇಷ್ಟ ಅಧಿಕೃತ, ಇದೇ ಪದ ಅಲ್ಲಿರೋದು. ಅಧಿಕೃತ ಆದರೆ ಸಮುಚಿತ, ವಿಶಿಷ್ಟ ಇಷ್ಟ, ಈ ರೀತಿ ಮೂರು ಆಗಿದ್ದರೆ ನಂಬರ್ ಒನ್. ವಿಶಿಷ್ಟ ದೇವತೆಯೂ ನಾರಾಯಣನೇ, ಇಷ್ಟ ದೇವತೆಯೂ ನಾರಾಯಣನೇ, ಗ್ರಂಥ ಪ್ರತಿಪಾದ್ಯನೂ ನಾರಾಯಣನೇ. ಮೂರು ಸೇರಿಬಿಟ್ಟಾಗ ಏನಾಯ್ತಾಗ 100% ಮ್ಯಾಚ್ ಆದಾಗ ಲೆಕ್ಕ. ಆ ರೀತಿ ಮಾಡ್ತಾ ಇದ್ದಾರೆ. ಅಧಿಕೃತ ಅಂದರೆ ಹೇಳಿಲ್ಲ, ರೆಲೆವೆಂಟ್. ಯಾವ ಗ್ರಂಥ ಬರಿತಿದ್ದೀರೋ ಆ ಗ್ರಂಥ ಪ್ರತಿಪಾದ್ಯ ದೇವತೆಯನ್ನು ಸ್ತೋತ್ರ ಮಾಡಿದ ಏನಂತಾಗುತ್ತದೋ ರೆಲೆವೆಂಟ್ ಆಗಿರೋದು. ಯಯುಜ್ಯತೆ ಇತಿ ಸಕಲ ವಾಂಗ್ಮನಸ ದೇವತಾ ರಮಾಪಿ ಆದೌ ವಂದನೀಯ ಇತ್ಯಥೋ ರಮಾ ಪ್ರಣಯ ಇತ್ಯುಕ್ತ. ಅಷ್ಟೇ, ನಾಳೆ ದಿವಸ ಅದರ ಡೀಟೇಲ್ಸ್ ಎಲ್ಲ ಶುರುವಾಗುತ್ತೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ನಾಡಿದ್ದು ವರ್ಕ್ಶಾಪ್ ಇರುತ್ತೆ, 100ನೇ ವರ್ಕ್ಶಾಪ್, ಗೊತ್ತಾಯ್ತಾ? ನಾಡಿದ್ದು 100th ವರ್ಕ್ಶಾಪ್ ಇರುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ 2:30 ಗಾಯನ ಸಮಾಜದಲ್ಲಿ, 2:30 ಸಾಯಂಕಾಲ 7:30